ಅದು ಅವನ ಅನಾದಿ ಕರ್ಮ ಅಂದ್ರದು. ಆಮೇಲೆ ಕಾಮಾವರಣ, ಆಮೇಲೆ ಜೀವಾಚ್ಛಾದಕ ಪರಮಾಚ್ಛಾದಕ, ಆಮೇಲೆ ನಾರಾಯಣ ರೂಪವೇ ಆವರಣವಾಗಿರ್ತದೆ. ವಾಸುದೇವಾವರಣ, ಸಂಕರ್ಷಣಾವರಣ, ಪ್ರದ್ಯುಮ್ನಾವರಕ, ಅನಿರುದ್ಧಾವರಕ. ಅದಾದ್ಮೇಲೆ ಅನಿರುದ್ಧ ಶರೀರ, ಅದಾದ್ಮೇಲೆ ವಾಸುದೇವ ಕವಚ, ನಾರಾಯಣ ಕವಚ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ವಾಂಗ್ಮಯ ಕೋಶ, ಶ್ರೋತ್ರಮಯ ಕೋಶ, ಚಕ್ಷುರ್ಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ. ಅದಾದ್ಮೇಲಿನ ಆವರಣ ಈ ಸ್ಥೂಲ ದೇಹ. ಎಷ್ಟು ಆವರಕ ಇದೆ ಅಂತ ಯೋಚನೆ ಮಾಡಿ. ಜೀವನನ್ನು ಬಹಳ ಕಟ್ಟಿಟ್ಟಿದ್ದಾನೆ, ಸುತ್ತಿ 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 ಸುತ್ತಿ. ಅಷ್ಟು ಸುಲಭದಲ್ಲಿ ಜೀವನ ಸ್ವರೂಪ ಸುಖ ಅಭಿವ್ಯಕ್ತ ಆಗೋದಿಲ್ಲ. ಈ ಸ್ಥೂಲ ದೇಹ ಹೋಗ್ತಾ ಇರ್ತದೆ, ಇನ್ನೊಂದು ಬರ್ತದೆ, ಅದು ಹೋಗ್ತದೆ, ಮತ್ತೊಂದು ಬರ್ತದೆ. ಲಿಂಗ ದೇಹ ಭಂಗ ಆಗೋದು ಇಷ್ಟು ಸಾಧನೆ ಆದಮೇಲೆ, ಲಿಂಗ ಶರೀರ ಭಂಗ ಆದಮೇಲೂ ಕೂಡ ಇಚ್ಛಾವರಕ ಇದ್ದೇ ಇರ್ತದೆ. ಇಚ್ಛಾವರಕ ಸಹಿತರಾಗಿ ಜೀವರು ಪರಮಾತ್ಮನ ಉದರದಲ್ಲಿ ಸೇರ್ತಾರೆ ಪ್ರಳಯ ಕಾಲದಲ್ಲಿ. ಆದ್ದರಿಂದ ಅವರಿಗೆ ಸ್ವರೂಪ ಸುಖದ ಅಭಿವ್ಯಕ್ತಿ ಆಗುವುದಿಲ್ಲ. ಮುಂದೆ ಹೊಸ ಸೃಷ್ಟಿಯಾದಾಗ, ಮುಂದಿನ ಕಲ್ಪದ ಸೃಷ್ಟಿ ಆಗುವಾಗ, ಹಿಂದಿನ ಕಲ್ಪದಲ್ಲಿ ಯಾರ್ಯಾರು ವಿರಜಾ ಸ್ನಾನ ಮಾಡಿ ಲಿಂಗದೇಹ ಭಂಗ ಮಾಡಿಕೊಂಡು ಇಚ್ಛಾವರಕ ಸಹಿತರಾಗಿರ್ತಾರೆ, ಅವರನ್ನು ಮತ್ತೆ ಪರಮಾತ್ಮ ಹೊರಗೆ ಕಳಿಸ್ತಾನೆ. ಮುಂದಿನ ಕಲ್ಪದ ಸೃಷ್ಟಿಯಲ್ಲಿ ಹೊರಗೆ ಬರ್ತಾರೆ. ಆವಾಗ ಇಚ್ಛಾವರಕ ಮಾತ್ರ ಇರ್ತದೆ, ಲಿಂಗದೇಹ ಇರೋದಿಲ್ಲ. ಲಿಂಗದೇಹ ಇದ್ದದ್ದು ಬೇರೆ ಮುಷ್ಟಿ ಬರ್ತದೆ ಹೊರಗಡೆ. ಇಚ್ಛಾವರಕ ಇದ್ದಂಥ ಹಿಂದಿನ ಕಲ್ಪದ ಜೀವರು ಹೊರಗೆ ಬರ್ತಾರೆ. ಹೊರಗೆ ಬಂದ ಮೇಲೆ ಶ್ವೇತದ್ವೀಪ ಅಂತ ಒಂದು ಲೋಕ ಇದೆಯಲ್ಲ, ನಿನ್ನೆ ಹೇಳಿದೆ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ವೈಕುಂಠ ಮೇಲೆ ಅನಂತಾಸನ ಭೂಲೋಕದಲ್ಲೇ ಘನೋದಕ ಸಮುದ್ರದಲ್ಲಿ, ಶ್ವೇತದ್ವೀಪ ಕ್ಷೀರ ಸಮುದ್ರದಲ್ಲಿ. ಕ್ಷೀರ ಸಮುದ್ರದಲ್ಲಿರುವ ಶ್ವೇತದ್ವೀಪ ಅನ್ನೋ ಮನೆಗೆ ಹೋಗ್ಬೇಕು, ಪ್ರತಿಯೊಬ್ಬರೂ ಹೋಗ್ಬೇಕಲ್ಲಿ. ಯಾರ್ಯಾರಿಗೆ ಲಿಂಗದೇಹ ಭಂಗ ಆಗಿರ್ತದೆ ಹಿಂದಿನ ಕಲ್ಪದಲ್ಲಿ, ಇಚ್ಛಾವರಕ ಸಹಿತರಾಗಿರ್ತಾರೆ ಪರಮಾತ್ಮನ ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ, ಎಲ್ಲರೂ ಶ್ವೇತದ್ವೀಪಕ್ಕೆ ಹೋಗ್ಬೇಕು. ಹೋಗಿ ಅಲ್ಲಿರುವ ಭಗವಂತನ ದರ್ಶನ ಮಾಡಿದ ಮೇಲೆ ಆಗ ಪರಮಾತ್ಮ ಒಬ್ಬೊಬ್ಬರಿಗೆ ಆರ್ಡರ್ ಕೊಡ್ತಾನಂತೆ, ನೀವಿಂಥ ಲೋಕಕ್ಕೆ ಹೋಗ್ರಿ, ನೀವಿಂಥ ಲೋಕಕ್ಕೆ ಹೋಗ್ರಿ ಅಂತ. ಹೆಡ್ ಆಫೀಸ್ಗೆ ಹೋಗಿ ಎಲ್ಲೆಲ್ಲಿ ಪೋಸ್ಟಿಂಗ್ ಅಂತ ಆರ್ಡರ್ ತಗೊಂಡ ಹಾಗೆ, ಇದು ಲಿಂಗ, ಇದು ಶ್ವೇತದ್ವೀಪ ಅನ್ನೋದು ಹೆಡ್ ಆಫೀಸ್ ಇದ್ದಾಗೆ. ಮೋಕ್ಷಕ್ಕೆ ಹೋಗೋರಿಗೆಲ್ಲ ಅಲ್ಲಿ ಹೋಗಬೇಕು ಮೊದಲು, ಆಮೇಲೆ ಬೇರೆ ಬೇರೆ ಬ್ರಾಂಚಿಗೆ ಕಳಿಸ್ತಾನಂತೆ. ಅವಾಗ ಕೆಲವರು ಭೂಲೋಕದಲ್ಲಿ ಬರ್ತಾರೆ, ಕೆಲವರು ವೈಕುಂಠಕ್ಕೆ ಹೋಗ್ತಾರೆ, ಕೆಲವರು ಶ್ವೇತದ್ವೀಪದಲ್ಲೇ ಉಳ್ಕೊಳ್ತಾರೆ ಹೆಡ್ ಆಫೀಸ್ನಲ್ಲೇ, ಇನ್ನು ಕೆಲವರು ಬೇರೆ ಬೇರೆ ಲೋಕದಲ್ಲಿ ಮುಕ್ತರಾಗ್ತಾರಂತೆ. ಅದನ್ನೇ ಭಾಷ್ಯದಲ್ಲಿ ಹೇಳ್ತಾರೆ, ಯಾವತ್ತು ಶ್ವೇತಂ ನಗಚ್ಛತಿ ಯೋಗಿ ತಾವನ್ ನ ಮುಕ್ತ ಸ್ಯಾತ್. ಎಲ್ಲಿವರೆಗೆ ಶ್ವೇತದ್ವೀಪಕ್ಕೆ ಹೋಗೋದಿಲ್ಲ ಅಲ್ಲಿವರೆಗೆ ಮುಕ್ತಿ ಇಲ್ಲ. ಪ್ರತಿಯೊಬ್ಬ ಮುಕ್ತನಾಗುವವನು ಶ್ವೇತದ್ವೀಪಕ್ಕೆ ಹೋಗಬೇಕು, ಪರಮಾತ್ಮನ ದರ್ಶನ ಪಡಿಬೇಕು. ಅಲ್ಲಿರುವ ಭಗವಂತನ ದರ್ಶನ ಆದ ಮೇಲೆ ವಾಸುದೇವ ರೂಪೇ ಪರಮಾತ್ಮ ಅವರ ಇಚ್ಛಾವರಕವನ್ನು ದೂರ ಸರಿಸ್ತಾನಂತೆ. ಆದ್ದರಿಂದ ವಾಸುದೇವ ಮೋಕ್ಷಪ್ರದ ಅಂದರೆ ಈ ಕಲ್ಪದಲ್ಲಲ್ಲ, ಮುಂದಿನ ಕಲ್ಪದಲ್ಲಿ. ಈ ಕಲ್ಪದಲ್ಲಿ ಆಗುವ ಮೋಕ್ಷ ಅಂದರೆ ಕೇವಲ ಲಿಂಗದೇಹ ಭಂಗ ಅಷ್ಟೆ. ಇಚ್ಛಾವರಕವನ್ನು ದೂರ ಸರಿಸೋದು ಮುಂದಿನ ಕಲ್ಪದಲ್ಲಿ ವಾಸುದೇವ ನಾಮಕ ಪರಮಾತ್ಮ. ಇಷ್ಟಾದ ಮೇಲೆ ಅವನಿಗೆ ಮುಕ್ತಿ, ನೈಜ ಸುಖಾನುಭೂತಿ, ಸ್ವರೂಪ ಸುಖಾನುಭವ ಇಚ್ಛಾವರಕ ಹೋದ ಮೇಲೆ ಆಗ್ತದೆ. ಇಚ್ಛಾವರಕ ಹೋಗೋದು ವಾಸುದೇವನಿಂದ. ಆದ್ದರಿಂದ ಮೋಕ್ಷ ಅಂದ್ರೇನು? ಶ್ವೇತದ್ವೀಪಕ್ಕೆ ಹೋಗೋದು ಮೋಕ್ಷ ಅಂತಾರೆ, ಅದು ಸರಿ. ಲಿಂಗದೇಹ ಭಂಗ ಮೋಕ್ಷ ಅಂತಾರೆ, ಅದು ಸರಿ. ನಿಜವಾದ ಮೋಕ್ಷ ಆಗೋದು ಇಚ್ಛಾವರಕ ಬದಿಗೆ ಸರಿಸ್ಬೇಕು, ಅದು ಪರದೆ ಇದ್ದಾಗಿರ್ತದೆ, ಅದನ್ನು ಸರಿಸೋದು ವಾಸುದೇವ. ಆದ್ದರಿಂದಲೇ ಮೊಟ್ಟ ಮೊದಲನೇ ಸಂಧಿಯಲ್ಲಿ ವಾಸುದೇವನ ಸ್ತೋತ್ರ ರೂಪವಾಗಿ ಈ ಮೋಕ್ಷದ ಪ್ರಕಾರಗಳನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟು ವಾಸುದೇವನ ವ್ಯಾಪಾರಗಳನ್ನೆಲ್ಲ ನಿರೂಪಣೆ ಮಾಡಿದರು. ಇನ್ನು ಲಯಸಂಧಿ, ಲಯಸಂಧಿ ಲಯ ಆಗುವ ಕ್ರಮ ಏನು ಅಂತಂದರೆ ಅದನ್ನಂತೂ ತುಂಬ ಕಾವ್ಯಮಯವಾಗಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಇದು ಕಾವ್ಯನೇ ತಂದುಬಿಟ್ಟಿದ್ದಾರೆ. ಹಿಂದೆ ಬೊಮ್ಮನ ಸೃಜಿಸಿ ಅವನ ಅಂಗವಾಗಲೇ ತಿಂದರೆ ತುತ್ತು ಕುಂದುವುದು ಎಂದು ಉದಾಸೀನವ ಮಾಡಿದ ಶ್ರೀಕೃಷ್ಣ ಇಂದು ಭುಂಜಿಸಿ ತೇಗುತ್ತಿರ್ದ. ಇದು ವಾದಿರಾಜರ ಪದ್ಯ. ಹಿಂದೆ ಬೊಮ್ಮನ ಸೃಜಿಸಿ, ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಪರಮಾತ್ಮ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಕೂಡಲೇ ಒಂದ್ಸಲ ಯೋಚನೆ ಬಂತಂತೆ ಪರಮಾತ್ಮನಿಗೆ, ಇವನನ್ನು ತಿಂದುಬಿಟ್ರೆ ಹೇಗೆ ಅಂತ. ಹುಟ್ಟಿದ ಕೂಡಲೇ ತಿನ್ನೋದಂದ್ರೆ ಆಹಾರ, ತನಗೆ ಆಹಾರ ಬೇಕಲ್ಲ, ಇದ್ದದ್ದೇ ಆವಾಗ ಬ್ರಹ್ಮದೇವರು, ಇವರನ್ನು ತಿಂದುಬಿಡ್ಲಾ ಅಂತ ಯೋಚನೆ ಮಾಡಿದ್ದಂತೆ. ಮತ್ತೆ ಯೋಚನೆ ಮಾಡ್ತಾನೆ, ಹಿಂದೆ ಬೊಮ್ಮನ ಸೃಜಿಸಿ ಅವನ ಅಂಗವಾಗಲೇ ತಿಂದರೆ ತುತ್ತು ಕುಂದುವುದು, ಸಣ್ಣ ತುತ್ತಾಗಿ ಬಿಡ್ತದೆ. ಈ ಬ್ರಹ್ಮ ಚೆನ್ನಾಗಿ ಬೆಳೀಲಿ, ಅವನಿನ್ನಷ್ಟು ಲೋಕಗಳನ್ನೆಲ್ಲ ಸೃಷ್ಟಿ ಮಾಡಲಿ, ದೊಡ್ಡ ಆಹಾರ ಆಗ್ತದೆ, ಆವಾಗ ದೊಡ್ಡ ತುತ್ತು ತಿನ್ನಬೇಕು ಅಂತ ಸ್ವಲ್ಪ ಕಾದ್ನಂತೆ. ಅವಾಗ ಬಾಳೆಹಣ್ಣು ಸಣ್ಣ ಗೊನೆ ಬಿಟ್ಟಿದೆ ಅಂತ ಅಂದ್ಕೊಳ್ಳೆ ಕಿತ್ತಿ ತಿನ್ನೋದಲ್ಲ, ಏನು ಸ್ವಾರಸ್ಯ ಇರೋದಿಲ್ಲ. ಸ್ವಲ್ಪ ಬಲಿಲಿಕ್ಕೆ ಬಿಡಬೇಕದು, ಬಲ್ತರೆ ಬಹಳ ರುಚಿ ಇರ್ತದೆ, ಪಕ್ವ ಆಗಬೇಕು, ಹಣ್ಣು ದೊಡ್ಡದಾಗಬೇಕು. ಸಣ್ಣ ಹೀಚಿಕಾಯಿ ತಗೊಂಡು ತಿಂದರೆ ಏನು ಉಪಯೋಗ? ಆದ್ದರಿಂದ ಪರಮಾತ್ಮ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಕೂಡಲೇ ತನಗೆ ಆಹಾರ ಅಂತಲೇ ಸೃಷ್ಟಿ ಮಾಡಿದ, ಆದರೆ ಇದು ಬಲಿಲಿ ಅಂತ ಬಿಟ್ಟ ಎಂದು ಉದಾಸೀನವ ಮಾಡಿದ ಶ್ರೀಕೃಷ್ಣ. ಇಂದು ಭುಂಜಿಸಿ ತೇಗುತ್ತಿರ್ದ, ಇಂದು ಭುಂಜಿಸಿ ಅಂತಂದರೆ ಪರನಾಮ ನಿಮೇಶ ಕಾಂತೆ, ಒಂದು ನಿಮಿಷ ತಡೆದಂತಷ್ಟೆ ಹೇಳ್ತಿರ್ತಾರಲ್ಲ, ಆಯ್ತು ಅಡಿಗೆ ಅಂದ್ರೆ ಒಂದು ನಿಮಿಷ ತಡೀರಿ ಅಂತಿರ್ತಾರೆ, ಹಾಗೆ ಒಂದೇ ನಿಮಿಷ ಕಾದನಂತೆ ಪರಮಾತ್ಮ. ಒಂದು ನಿಮಿಷ ಅಂದರೆ ತನ್ನ ಲೆಕ್ಕದಲ್ಲಿ ಒಂದು ನಿಮಿಷ, ಅದು ಬ್ರಹ್ಮದೇವರ ಲೆಕ್ಕದಲ್ಲಿ ಪರಕಾಲ, ಪರಮಾತ್ಮನ ಲೆಕ್ಕದಲ್ಲಿ ನಿಮೇಶ ಕಾಂತೆ ಒಂದು ನಿಮಿಷ, ಬ್ರಹ್ಮದೇವರ ಲೆಕ್ಕದಲ್ಲಿ ಪರಕಾಲ, ನಮ್ಮ ಲೆಕ್ಕದಲ್ಲಿ 864 crore ಇಂಟು 360 ಇಂಟು 100 ಎಷ್ಟಾಯ್ತು ಲೆಕ್ಕ ಹಾಕ್ರಿ? 864 crore ಅದಕ್ಕೆ 360 ಗುಣಿಸ್ಬೇಕು. 864 crore ದಿವಸ ಆದರೆ, 64 crore ಮನುಷ್ಯನಿಗೆ, ಬ್ರಹ್ಮದೇವರಿಗೆ ಒಂದು ದಿನ. ಅಂಥದ್ದು 360 ಆದರೆ ಒಂದು ವರ್ಷ, ಅಂಥದ್ದು 100 ಪರ ಅಂತ ಹೆಸರು. ಅದು ಪರನಾಮ ನಿಮೇಶಕಾಂತೆ, ಪರಮಾತ್ಮನಿಗೆ ಅದೊಂದು ನಿಮಿಷ ಇದ್ದಾಗ ಅಷ್ಟು ದೀರ್ಘಕಾಲ ಕಾದನಂತೆ ಪರಮಾತ್ಮ ನಮ್ಮ ಲೆಕ್ಕದಲ್ಲಿ. ಆವಾಗ ಎಲ್ಲ ಬೆಳೀತು, ಚೆನ್ನಾಗಾಯಿತು ಆಹಾರ. ಸಪ್ತದ್ವೀಪಗಳಲ್ಲಿ ಸುತ್ತಮುತ್ತಲಿಹ ಭಕ್ತರಾಶಿಗೆ ಲೆಕ್ಕವಿಲ್ಲ. ಬ್ರಹ್ಮದೇವರ ಪರಕಾಲ ಮುಗಿದಾಗ ಅಂದರೆ ಪ್ರಥಮ ಪರಾರ್ಧ, ದ್ವಿತೀಯ ಪರಾರ್ಧ, ಮೊದಲನೇ 50 ಆಮೇಲೆ 50 ಒಟ್ಟು ಬ್ರಹ್ಮದೇವರ 100 ಮುಗಿದಾಗ ಸಪ್ತದ್ವೀಪಗಳಲ್ಲಿ ಸುತ್ತಮುತ್ತಲಿಹ ಭಕ್ತರಾಶಿಗೆ ಲೆಕ್ಕವಿಲ್ಲ. ಸಪ್ತದ್ವೀಪಗಳೆಲ್ಲ ತಯಾರಾಗಿತ್ತು ಆವಾಗ. ಆ ಸಪ್ತದ್ವೀಪಗಳಲ್ಲಿ ಬೇಕಾದಷ್ಟು ಧಾನ್ಯಗಳು, ಗಿಡ ಮರಗಳು, ಧಾನ್ಯಗಳೆಲ್ಲ ಬೆಳೀತಿತ್ತಂತೆ. ಭಕ್ತರಾಶಿಗೆ ಲೆಕ್ಕವಿಲ್ಲ. ಭಕ್ತರಾಶಿ ಅಂತಂದರೆ ಈ ಭಕ್ತರು ಅಂತ ಅರ್ಥ ಅಲ್ಲ. ಭಕ್ತ ಅಂದರೆ ಧಾನ್ಯಗಳಿಗೆ, ಊಟಕ್ಕೆ ಭಕ್ತ ಅಂತಾರೆ ಸಂಸ್ಕೃತದಲ್ಲಿ. ಇದು ನೋಡಲಿಕ್ಕೆ ಕನ್ನಡ ಕಾವ್ಯ. ಏನರ್ಥ? ಯಾರಾದರೂ ಹೇಳಿದರೆ ಸಪ್ತದ್ವೀಪಗಳಲ್ಲಿ ಸುತ್ತಮುತ್ತಲಿಹ ಭಕ್ತರಾಶಿಗೆ ಲೆಕ್ಕವಿಲ್ಲ ಅಂದರೆ ಬೇಕಾದಷ್ಟು ಭಕ್ತರು ತುಂಬಿದ್ರು ಅಂತ ಅರ್ಥ ಅಲ್ಲ. ಭಕ್ತಂ ಅಂತಂದರೆ ಊಟ ಮಾಡುವ ಅನ್ನಕ್ಕೆ ಭಕ್ತ ಅಂತ ಕರೀತಾರೆ. ಧಾನ್ಯದ ರಾಶಿಗೆ ಲೆಕ್ಕವಿಲ್ಲ, ಬೇಕಾದಷ್ಟು ಧಾನ್ಯದ ರಾಶಿ ತಯಾರಾಯಿತು. 7 crore ಯೋಜನ ಪ್ರಮಾಣದಲ್ಲಿ ಬೆಳೆದು ನಿಂತಿಹ ಕಲಿಮಲ ಕಳೆವ ಇಳೆ, ಕಲಿಮಲವನ್ನು ಕಳೆಯತಕ್ಕಂಥ ಇಳೆ ಭೂದೇವಿ. ಕಲಿಮಲ ಕಳಿತಾಳಂತೆ ಪ್ರತಿನಿತ್ಯ ಬೆಳಿಗ್ಗೆದ್ದು ಭೂಮಿಯ ಪ್ರಾರ್ಥನೆ ಮಾಡಿದರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಉದ್ಧೃತಾ ಶಿವರಾಹೇಣ ಕೃಷ್ಣೇನ ಶತಬಾಹುನಾ ಮೃತ್ತಿಕೇ ಹನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ. ಆ ಭೂಮಿ ವರಾಹದೇವರಿಂದ ಉದ್ಧೃತಳಾದ ಆ ಭೂಮಿ ನಮ್ಮ ಕಲಿಮಲವನ್ನು ಕಳೀತಕ್ಕಂಥವಳು. ಅಂಥ ಇಳೆ 7 crore ಯೋಜನೆ ವಿಸ್ತಾರವಾಗಿದೆ. ಅದು ಪರಮಾತ್ಮನಿಗೆ ಮಾಂಸದ ರೂಪವಾಯಿತಂತೆ, ಮಾಂಸದ ಭೋಜನ ಆಯ್ತಂತೆ. ಅದಾಗಲಿ ಅಂತ ಕಾಯ್ತಾ ಇದ್ದ. ಮೇದಿನಿ ಅಂದರೆ ಏನು ಇಳೆ? ಅದಕ್ಕೆ ಇನ್ನೊಂದು ಹೆಸರು ಮೇದಿನಿ. ವಾದಿರಾಜರು ಹೇಳ್ತಾರೆ ಮೇದಿನಿ ಅಂತ ಹೆಸರು ಯಾಕೆ ಬಂತು ಅಂದರೆ, ಮಧು ಕೈಟಭರನ್ನ ಪರಮಾತ್ಮ ಕೊಂದನಂತೆ. ಹಯಗ್ರೀವ ರೂಪಿ ಪರಮಾತ್ಮ ಮಧು ಕೈಟಭರನ್ನ ವಧೆ ಮಾಡಿದ ಮೇಲೆ ಅವರ ದೇಹದ ಮೇಧಸ್ಸನ್ನು ತಗೊಂಡು ಈ ಭೂಮಿಯನ್ನು ಚಿಕ್ಕಾಗಿ ಆಗುವ ಹಾಗೆ ಮಾಡಿದ್ನಂತೆ. ಈ ಭೂಮಿ ಇಷ್ಟು ದಪ್ಪ ಆದದ್ದು ಆ ಮಧು ಕೈಟಭರ ಮೇಧಸ್ಸಿನಿಂದ. ಆ ಮೇಧಸ್ಸಿನಿಂದ ನಿರ್ಮಾಣ ಆದ್ರಿಂದ ಮೇದಿನಿ ಅಂತ ಹೆಸರು ಬಂತು. ಹೀಗೆ ಮಧು ಕೈಟಭರ ಕೊಬ್ಬಿನಿಂದ ನಿರ್ಮಾಣಗೊಂಡ ಈ ಮೇದಿನಿ ಪರಮಾತ್ಮನ ಭೋಜನದಕ್ಕೆ ಆಮಿಷವಾಯಿತು, ಪುಣ್ಯಾಮಿಷವಾಯಿತು ಅಂತಾರೆ. ನಿಷಿದ್ಧವಾದ ಆಮಿಷ ಅಲ್ಲ, ಪುಣ್ಯಕರವಾದ ಆಮಿಷ ಈ ಭೂಮಿ. ಹೆಡತಲೆಯ ಮೃತ್ಯುವೇ ಅಡಿಗಡಿಗೆ ತುಪ್ಪವಾಯಿತು. ಮೃತ್ಯು ದೇವತೆ ಯಮದೇವರು ಪರಮಾತ್ಮನ ಈ ಊಟಕ್ಕೆ ಒಂದೊಂದು ತುತ್ತು ತುತ್ತಿಗೆ ತುಪ್ಪ ಹಾಕಬೇಕಲ್ಲ. ಹೆಡತಲೆಯ ಮೃತ್ಯುವೇ ಅಡಿಗಡಿಗೆ ತುಪ್ಪವಾಯಿತು. ಮೃತ್ಯುರ್ ಯಶ್ ಉಪಸೇಚನಂ ಅಂತ ಕಾಠಕೋಪನಿಷತ್ನಲ್ಲಿ ಮೃತ್ಯು ದೇವತೆ ಭಗವಂತನಿಗೆ ತುಪ್ಪದಂತೆ ಆದನಂತೆ. ಇನ್ನು ದೇವ, ಪೂರ್ವದೇವ, ಉಪದೇವ, ಗಂಧರ್ವದೇವ, ರಾಯದೇವ ಅಂದರೆ ದೇವತೆಗಳು, ಅಸುರರು, ಗಂಧರ್ವರು, ಚಕ್ರವರ್ತಿಗಳು, ಇವರೆಲ್ಲ ಪರಮಾತ್ಮನಿಗೆ ಆಹಾರ ಆದ್ರಂತೆ. ಅವರ ದೇಹ ಭಗವಂತನಿಗೆ ಆಹಾರ, ಅದು ಪದಾರ್ಥ ತಯಾರು ಮಾಡಿಟ್ಟ. ಮೃತ್ಯು ದೇವತೆ ಅನ್ನುವಂಥ ತುಪ್ಪವನ್ನು ತಂದಿಟ್ಟ ಪರಮಾತ್ಮ. ದೇವ, ಪೂರ್ವದೇವ, ಪೂರ್ವದೇವ ಅಂದರೆ ಅಸುರರು, ದೇವತೆಗಳು ಅಂದರೆ ದೇವತೆಗಳು, ಗಂಧರ್ವರು, ಪಿತೃದೇವತೆಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು, ಇವರೆಲ್ಲ ಪರಮಾತ್ಮನ ಊಟಕ್ಕೆ ಅಕ್ಕಿ ಬೇಳೆ ಎಲ್ಲ ತಂದಿಡುವಂತೆ ತಂದಿಟ್ಟನಂತೆ. ಇನ್ನು 7 ಸಾಗರದೊಳಗೆ ತುಂಬಿದ್ದ ಜಲಚರ ಜಾಲ, ಸಪ್ತ ಸಾಗರದಲ್ಲಿ ತುಂಬಿದಂಥ ಜಲಚರ ಪ್ರಾಣಿಗಳು ಅವುಗಳನ್ನೆಲ್ಲ ತನ್ನ ಆಹಾರ ಅಂತ ತಯಾರು ಮಾಡಿದ್ನಂತೆ. ಇನ್ನು ಸಾಕಷ್ಟು ವನಗಳಲ್ಲಿರ್ತಕ್ಕಂಥ ಮೃಗಗಳು, ವ್ಯಾಳ ಉರಗಗಳಿಗೆ ಲೆಕ್ಕವಿಲ್ಲ. ನಾನಾ ವಿಧವಾದ ಜಂತುಗಳು, ಪಶುಗಳು, ಪಕ್ಷಿಗಳು ಅವುಗಳನ್ನೆಲ್ಲ ಆಹಾರ ಅಂತ ತಯಾರು ಮಾಡಿಕೊಂಡು, ಹೀಗೆ 14 ಲೋಕದಲ್ಲಿರ್ತಕ್ಕಂಥ ಸಪ್ತ ದ್ವೀಪದಲ್ಲಿರುವ ಧಾನ್ಯರಾಶಿಗಳು, 7 ಸಮುದ್ರದಲ್ಲಿರುವ ಜಲಚರ ಪ್ರಾಣಿಗಳು, 14 ಲೋಕದಲ್ಲಿರ್ತಕ್ಕಂಥ ಸಮಸ್ತ ಜೀವರ ದೇಹ, ಮೃಗಾದಿಗಳು ಎಲ್ಲವನ್ನು ಕೂಡ ಸಿದ್ಧಪಡಿಸಿದನಂತೆ. ಬ್ರಹ್ಮದೇವರ 100 ತನಕ ಇವೆಲ್ಲ ಸಿದ್ಧ ಆಯಿತು. ಭೋಜನ ಪದಾರ್ಥಗಳು, ಊಟ ಮಾಡಬೇಕು ಅಂತನ್ನುವರು ಮೊದಲು ಎಲ್ಲ ಪದಾರ್ಥಗಳನ್ನು ತಂದಿಡ್ತಾರೆ. ತುಪ್ಪ, ಎಣ್ಣೆ ಪದಾರ್ಥಗಳು, ಅಕ್ಕಿ ಬೇಳೆ ಎಲ್ಲ ತಂದಿಟ್ಟು ಹಾಗೆ ಇಷ್ಟು ಸಿದ್ಧಪಡಿಸಿದ. ಆಮೇಲೆ ಲಕ್ಷ್ಮೀದೇವಿ ಇದನ್ನೆಲ್ಲ ಸೇರಿಸಿ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದ್ಲಂತೆ. ಅಡಿಗೆ ಯಾವುದರಲ್ಲಿ ಮಾಡಿದ್ಲು ಅಂತಂದರೆ ಬ್ರಹ್ಮಾಂಡವೆಂಬ ಭಾಂಡದಲ್ಲಿ ಅಡಿಗೆ ಮಾಡಿದ್ಲಂತೆ. ಬ್ರಹ್ಮಾಂಡವೇ ಭಾಂಡವಾಯಿತು. ಅದು ಬ್ರಹ್ಮಾಂಡದ ಭಾಂಡ ಅಂದರೆ ಅದು ಬಂಗಾರದ್ದು. ಬ್ರಹ್ಮಾಂಡ ಸುವರ್ಣಮಯವಾದದ್ದು. ಅದರಿಂದ ಸುವರ್ಣಮಯವಾದ ಪಾತ್ರೆಯಲ್ಲಿ ಈ ಎಲ್ಲ ಪದಾರ್ಥಗಳನ್ನು, ಪರಮಾತ್ಮ ಸೃಷ್ಟಿ ಮಾಡಿದ ಎಲ್ಲ ಪದಾರ್ಥಗಳನ್ನು ಹಾಕಿ ಅದನ್ನು ಪಾಕ ಮಾಡಲಿಕ್ಕೆ ಶುರು ಮಾಡಿದ್ಲಂತೆ ಲಕ್ಷ್ಮೀದೇವಿ. ಬ್ರಹ್ಮಾಂಡವೇ ಭಾಂಡ ಅಂದರೆ ಪಾತ್ರೆ ಆಯಿತು. ಇನ್ನು ಬ್ರಹ್ಮಾಂಡ ಭಾಂಡ ಆಯಿತು, ಈ ಜೀವರು, ಜಲಚರ ಪ್ರಾಣಿಗಳು, ಧಾನ್ಯಗಳು ಇದೆಲ್ಲ ಪದಾರ್ಥಗಳಾಯಿತು. ಬೆಂಕಿ ಬೇಕಲ್ಲ, ಸಂಕರ್ಷಣ ರೂಪಿ ಪರಮಾತ್ಮ ತನ್ನ ಮುಖದ ಅಗ್ನಿಯನ್ನೇ ಬೆಂಕಿ ಅಂತ ಮಾಡಿದ್ನಂತೆ. ಸಂಕರ್ಷಣ ಮುಖ ಅಗ್ನಿಯಿಂದ ಆ ಬ್ರಹ್ಮಾಂಡದ ಕೆಳಗಡೆ ಉರಿಲಿಕ್ಕೆ ಶುರುವಾಯಿತಂತೆ. ಭಗವಂತನ ಸಂಕರ್ಷಣ ರೂಪ ಅದು ಸಂಹಾರಕ ರೂಪ. ಅವನ ಮುಖಾಗ್ನಿ ಬಾಯಿಯಿಂದ ಬೆಂಕಿ ಬಂದು ಈ ಬ್ರಹ್ಮಾಂಡವನ್ನು ಸುಡುತ್ತದಂತೆ ಪಾತ್ರೆಯನ್ನು. ಬ್ರಹ್ಮಾಂಡದೊಳಗೆ ಈ ಪದಾರ್ಥಗಳಿದೆ. ಸಂಕರ್ಷಣ ಮುಖಾಗ್ನಿ ಅದು ಬೆಂಕಿ ಆಯಿತು, ಬ್ರಹ್ಮಾಂಡ ಪಾತ್ರೆ ಆಯಿತು. ಇನ್ನು ಪಾಕ ಮಾಡಬೇಕಾದ್ರೆ ಅದಕ್ಕೆ ರಸಗಳು ಬೇಕು. ಸುಮ್ಮನೆ ಹಾಕಿದರೆ ಹೇಗಾಗುತ್ತೆ? ತರಕಾರಿಯನ್ನು ಸ್ವಲ್ಪ ನೀರು ಹಾಕಿಯೋ ಎಣ್ಣೆ ಹಾಕಿಯೋ ಬೇಯಿಸಬೇಕು. ರಸ ಯಾವುದು ಅಂತ ಕೇಳಿದರೆ ಲವಣ, ಇಚ್ಛು, ಮಧು, ಸರ್ಪಿ, ದಧಿ, ಕ್ಷೀರ ಈ ರಸಗಳಲ್ಲಿ ಸ್ವಯಂ ಪಾಕೆಯಾಗಿ ಲಕ್ಷ್ಮೀದೇವಿ ಪಾಕ ಮಾಡಿದ್ಲಂತೆ. ಈ ಲವಣ ಸಮುದ್ರ, ಇಚ್ಛು ಸಮುದ್ರ, ಮಧು ಸಮುದ್ರ, ಸರ್ಪಿ ಅಂದರೆ ಘೃತ ಸಮುದ್ರ, ದಧಿ ಸಮುದ್ರ, ಕ್ಷೀರ ಸಮುದ್ರ ಅಷ್ಟನ್ನು ಒಟ್ಟಿಗೆ ಬೆರೆಸಿಬಿಟ್ಲಂತೆ. ಹಾಲು ಹಾಕಿದ್ಲು, ಮೊಸರು ಹಾಕಿದ್ಲು, ಜೇನುತುಪ್ಪನೂ ಆ ಬ್ರಹ್ಮಾಂಡ ಭಾಂಡದಲ್ಲಿ ಹಾಕಿದ್ಲು. ಸಂಕರ್ಷಣ ಮುಖಾಗ್ನಿ ಉರಿತಾ ಇದೆ. ಇಂಥ ಸಮುದ್ರದ ರಸವನ್ನು ಆ ಬ್ರಹ್ಮಾಂಡ ಭಾಂಡದಲ್ಲಿ ಹಾಕಿ ಎಲ್ಲ ಜೀವರು, ಜಲಚರ ಪ್ರಾಣಿಗಳು, ಮೃಗಗಳು, ಧಾನ್ಯಗಳನ್ನು ಆ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದಾಳೆ. ಒಂದು ಸಮುದ್ರ ಮಾತ್ರ ಬಿಟ್ಟರು ರಾಜರು. ಸಪ್ತ ಸಮುದ್ರಗಳಲ್ಲಿ 6 ಸಮುದ್ರದ ರಸ ಹಾಕಿದ್ದಾರೆ. 7 ಸಮುದ್ರ ಮಾತ್ರ ಆಮೇಲೆ ಕುಡಿಲಿಕ್ಕೆ ನೀರು ಅಂತ ಇಟ್ಕೊಂಡಿದ್ದಂತ. ಅದನ್ನು ಸ್ವಾದೂದಕ ಸಮುದ್ರ ಅಂತಿದೆ. ಮೊದಲನೇದ್ದು ಲವಣ ಸಮುದ್ರ, 7 ಸ್ವಾದೂದಕ ಸಮುದ್ರ, ಕುಡಿಯುವ ನೀರು, ಆಮೇಲೆ ಆಚಮನೆ ಮಾಡಲಿಕ್ಕೆ, ಪರಿಶೇಚನೆ ಮಾಡಲಿಕ್ಕೆಲ್ಲ ಬೇಕು ಅಂತ ಅದನ್ನು ಹಂಗೆ ಇಟ್ಟಿದ್ದಂತೆ. ಅದು 7 ಸಮುದ್ರ ಬಹಳ ದೂರ ಮಾಡಿಟ್ಟಿದ್ದಾನಂತೆ. ಯಾಕೆಂದ್ರೆ ಅವನಿಗೆ ಮಡಿ ನೀರು ಯಾರು ಮುಟ್ಟಿರಬಾರ್ದು ಅಂತ ಅದನ್ನು ದೂರ ಇಟ್ಟಿದ್ದಾನೆ. ಸ್ವಾದೂದಕ ಸಮುದ್ರ ಯಾರಾದರೂ ಮುಟ್ಟಿದರೆ ಮೈಲಿಗೆ ಆಗ್ತದೆ ಅಂತ ಅದನ್ನು ದೂರ ಇಟ್ಟು ಈ ರಸಗಳಲ್ಲಿ ಸಂಕೃಷ್ಣ ಮುಖಾಗ್ನಿಂದ ಎಲ್ಲ ಪಾಕವಾಯ್ತಂತೆ. ಈ ಜೀವರು ಎಲ್ಲ ಬೆಂದು ಹೋದ್ರೆ ಅದರಲ್ಲಿ. ಇದೇ ವಾಯುಸ್ಥಿತಿಯಲ್ಲಿ ಹೇಳ್ತಾರೆ, ಲಕ್ಷ್ಮೀಕಾಂತ ಸಮಂತ ತೋಪಿ ಕಲಯನ್ ನೈವೇಶಿ ತುಸ್ತೇ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರ ತರತೋಪಾಸ್ತಂ ರಸೋಯೋಷ್ಟಮಃ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಷ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ. ಬ್ರಹ್ಮ, ಈಶ, ಶಕ್ರ ಎಲ್ಲ ಜೀವರಾಶಿಗಳನ್ನು ನರಸಿಂಹದೇವರು ತನ್ನ ಬಲಗಣ್ಣಿನ ಅಗ್ನಿಯಿಂದ ಸುಟ್ಟು ಬೂದಿ ಮಾಡಿಬಿಟ್ರು ಅಂತಂದರೆ ಪಾಕ ಮಾಡಿದರು ಅಂತ ಅರ್ಥ. ಅದರಿಂದಲೇ ಆ ಶ್ಲೋಕ ಹೇಳಿದಾಗ ಜ್ಞಾಪಕಕ್ಕೆ ಬರ್ತದೆ, ಸಂಹಾರ ಮಾಡೋ ರೂಪ ಯಾವುದು? ಸಂಕರ್ಷಣ ರೂಪ. ಅದರಲ್ಲಿ ನರಸಿಂಹದೇವರ ಸ್ತೋತ್ರದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ಅದು ನರಸಿಂಹದೇವರ ಸ್ತೋತ್ರ. ನರಸಿಂಹನ ಕಸ್ತುತಿ ಮಾಡುವಾಗ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತ ಅಗ್ನಿಸ್ಫುರತ್ ಖದ್ಯೋತೋಪಮ ವಿಷ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಹ. ನರಸಿಂಹದೇವರು ಸೇರ್ತಾರಂತೆ ಬ್ರಹ್ಮಾಂಡದ ಒಳಗಡೆ. 14 ಲೋಕಗಳು, ಅಲ್ಲಿರುವ ದೇವತೆಗಳು, ಗಂಧರ್ವರು, ರಾಕ್ಷಸರು, ಅಸುರರು, ಪಿಶಾಚಿಗಳು, ಯಕ್ಷರು ಎಲ್ಲರನ್ನು ಸುಡುವ ಕಾರ್ಯದಲ್ಲಿ ನರಸಿಂಹದೇವರು ಸೇರ್ತಾರೆ. ಸಂಕರ್ಷಣ ರೂಪಿ ಪರಮಾತ್ಮ ಅಂದರೆ ಸಂಕರ್ಷಣನ ಮುಖ ಅಗ್ನಿ, ನರಸಿಂಹದೇವರ ಬಲಗಣ್ಣಿನ ಅಗ್ನಿ ಎರಡೂ ಸೇರ್ತದಂತೆ. ಎರಡೂ ಸೇರಿ ಸುಟ್ಟಾಗ್ತದಂತೆ. ಹಾಗಾದರೆ ಈ ದೇವತೆಗಳಿಗೆ ಲಯ ಇಲ್ವೋ ಅಂತ ಪ್ರಶ್ನೆ ಬರ್ತದೆ. ದೇವತೆಗಳಿಗೆಲ್ಲ ಲಯ, ಇವರೆಲ್ಲ ಸುಟ್ಟು ಹೋದರು ಅಂತಂದರೆ ಏನರ್ಥ? ಅವರ ದೇಹ ಸುಟ್ಟು ಹೋಯಿತು ಅಂತಂದರೆ ದೇವತೆಗಳಿಗೆ ಲಯ ಆಗೋದು ಅಂದರೆ ಆಯಾ ದೇವತೆಗಳು ತಮ್ಮ ಉತ್ತಮ ದೇವತೆಯಲ್ಲಿ ಶರೀರ ಸಮೇತವಾಗಿ ಲಯ ಹೊಂದಿಬಿಡ್ತಾರೆ, ಅಲ್ಲಿ ಲೀನ ಆಗ್ತಾರೆ. ಇಲ್ಲಿ ಸುಟ್ಟು ಹೋಯಿತು ಅಂತ ವಾಯುಸ್ಥಿತಿಯಲ್ಲಿದೆ. ಅದರಲ್ಲೂ ಹೀಗೆ ತತ್ವ ತಿಳ್ಕೊಳ್ಬೇಕು. ಬ್ರಹ್ಮಾಂಡದ ಒಳಗಿನ ಈ ದೇವತೆಗಳ ದೇಹ ಸಂಕೃಷ್ಣ ಮುಖಾಗ್ನಿ ಮತ್ತು ನರಸಿಂಹದೇವರ ನೇತ್ರಾಗ್ನಿಯಿಂದ ಸುಟ್ಟು ಹೋಗ್ತದೆ. ಬ್ರಹ್ಮಾಂಡದ ಹೊರಗೂ ಇದ್ದಾರೆ ಈ ದೇವತೆಗಳು, ಆ ದೇವತೆಗಳೆಲ್ಲ ಲಯ ಹೊಂತಾರಂತ. ಆವಾಗ ಎರಡೂ ಸರಿ ಹೋಗ್ತದೆ. ಇಲ್ಲದಿದ್ರೆ ಮಧ್ವಾಚಾರ್ಯ ಹೇಳಿದ್ದು ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಅಂತ, ಆ ನರಸಿಂಹದೇವರ ನೇತ್ರಾಗ್ನಿಯಿಂದ ಸುಟ್ಟು ಬೂದಿ ಆದರೂ ಅಂತಂದ್ರೆ ಇನ್ನು ದೇವತೆಗಳಿಗೆ ಉತ್ತಮ ದೇವತೆಗಳಲ್ಲಿ ಪ್ರವೇಶ ಲಯ, ಆ ಮಾತಿಗೆ ಏನರ್ಥ? ಅದಕ್ಕೆ ಬ್ರಹ್ಮಾಂಡದ ಹೊರಗೆ ಆ ದೇಹಗಳೆಲ್ಲ ಲಯ ಹೊಂತದೆ, ಒಳಗಿರೋ ದೇಹ ಅದು ಭಸ್ಮ ಆಗುತ್ತೆ, ಸುಟ್ಟು ಹೋಗೋದು. ಈ ರೀತಿ ಎಲ್ಲ ಜೀವರಾಶಿಗಳನ್ನು ಮತ್ತು ಬೇರೆ ಬೇರೆ ಧಾನ್ಯ ಎಲ್ಲವನ್ನು ಒಟ್ಟಿಗೆ ಹಾಕಿ ಸಂಕೃಷ್ಣ ಮುಖಾಗ್ನಿ ನರಸಿಂಹದೇವರ ನೇತ್ರಾಗ್ನಿ ಎರಡು ಸೇರಿಸ್ಬೇಕು, ಅದು ಸುಟ್ಟು ಹೋಗ್ತದೆ. ಅದು ಪಕ್ವ ಆಗ್ತದೆ. ಪಕ್ವ ಆದಮೇಲೆ ಹದಿನಾಲ್ಕು ಲೋಕದಷ್ಟು ಅಗಲ ಬಾಯಿ ತೆಗಿತಾನಂತೆ ಪರಮಾತ್ಮ. ಅಂತಹ ಬಾಯಿ ತೆಗೆದು ಆ ತುತ್ತು ತುತ್ತುಗಳನ್ನು ಬಾಯಿಗೆ ಹಾಕ್ಕೊಳ್ತಾನಂತೆ. ಆವಾಗ ವಾಯುದೇವರು ಗಾಳಿ ಬೀಸ್ತಾರಂತೆ, ಶ್ರಮ ಆಗಬಾರದು ಅಂತ. ಸೇವೆ, ಸೇವಾರೂಪವಾಗಿ ಗಾಳಿ ಹಾಕ್ತಾರಂತೆ. ಆ ಪರಮಾತ್ಮ ಅದನ್ನೆಲ್ಲ ತುತ್ತನ್ನು ಊಟ ಮಾಡ್ತಾನೆ. ಪ್ರಳಯ ಆಗೋದು ಅಂದರೆ ಹೀಗೆ. ಬ್ರಹ್ಮದೇವರಿಗೆ 100 ವರ್ಷ ಆದ ಕೂಡಲೇ ಮುನಿದನು ಅಂತಾರೆ, ಸಿಟ್ಟಾದಂತೆ ಪರಮಾತ್ಮ ಅಂದರೆ ಯದ್ರೋಷೋತ್ಕರ ಸಿಟ್ಟು ಬಂದವರಂತೆ ನಟಿಸಿ ಅಗ್ನಿ ಸೃಷ್ಟಿ ಮಾಡಿ ಆಹುತಿಯನ್ನು ತಗೊಂಡು ಆಮೇಲೆ ಸ್ವಾದೋದಕ ಸಮುದ್ರದ ನೀರನ್ನೇ ಕುಡಿದ್ನಂತ. ಇಡೀ ಸಮುದ್ರದ ಭಾರಿ ದೊಡ್ಡ ಸಮುದ್ರ ಲವಣ ಸಮುದ್ರನೇ 200,000 ಯೋಜನ ವಿಸ್ತಾರ. ಆಮೇಲೆ ಒಂದೊಂದು ಇಮ್ಮಡಿ ಆಗ್ತಾ ಹೋಗ್ತದೆ. ಸಪ್ತ ಸಮುದ್ರ, 7 ಸಮುದ್ರಗಳು ಒಂದೊಂದು ಡಬಲ್ ಡಬಲ್ ಆಗ್ತದೆ. ಸ್ವಾದೋದಕ ಸಮುದ್ರ ಬಹಳ ಆಗ್ತದೆ ಆವಾಗ. ಅಂಥ ಸಮುದ್ರದ ನೀರನ್ನು ಕುಡಿದು ಸ್ವಲ್ಪ ಉಳಿಸ್ಕೊಂಡು ಅದರಿಂದಲೇ ಆಚಮನೆಯನ್ನು ಮಾಡ್ತಾನಂತ. ಆಚಮನೆ ಮಾಡಿದ ಬಳಿಕ ಇಷ್ಟು ದೊಡ್ಡ ತುತ್ತನ್ನು ಬಾಯಿಲಿಟ್ಟುಕೊಂಡು ತಿಂದಿದ್ದೇನೆ, ಇಷ್ಟು ದೊಡ್ಡ ಆಹಾರ, ಇದು ಜೀರ್ಣ ಆಗಬೇಕಲ್ಲ ಅಂತ ಅನಿಸ್ತಂತೆ ಪರಮಾತ್ಮನಿಗೆ. ಬ್ರಹ್ಮಾಂಡ ಒಳಗಿದ 14 ಲೋಕದ ಎಲ್ಲವನ್ನೂ ಪಾಕ ಮಾಡಿ ತಿಂದ ಮೇಲೆ ಆ ಕರ್ಪರ ಇದೆಯಲ್ಲ ಬ್ರಹ್ಮಾಂಡದ ಕರ್ಪರ, ಅದು ಬಂಗಾರದ್ದು, 100 ಕೋಟಿ ಯೋಜನ ದಪ್ಪ ಇರ್ತದಂಥದ್ದು. 100 ಕೋಟಿ ಯೋಜನ ಥಿಕ್ನೆಸ್ ಇರತಕ್ಕಂಥ ಬಂಗಾರದ ಕರ್ಪರ, ಅದನ್ನು ಪುನಃ ಸುಡ್ತಾನಂತೆ. ಆ ಬಂಗಾರದ ಕರ್ಪರ ಸುಟ್ಟಾಗ ಅದು ಸುವರ್ಣ ಭಸ್ಮ ಆಗ್ತದಂತೆ. ಸುವರ್ಣ ಭಸ್ಮವನ್ನು ಆ ಬೂದಿಯನ್ನು ಮತ್ತೆ ತಿಂತಾನಂತೆ. ಯಾಕೆಂದರೆ ಈ ವೈದ್ಯರು ಆಯುರ್ವೇದವರೆಲ್ಲ ಹೇಳ್ತಾರೆ, ಏನಾದರೂ ಅಜೀರ್ಣ ಆದರೆ ಸುವರ್ಣ ಭಸ್ಮ ಅಂತ ಕೊಡ್ತಾರೆ, ಬಹಳ ಕಾಸ್ಟ್ಲಿ. ಆ ಸುವರ್ಣ ಭಸ್ಮವನ್ನು ಪರಮಾತ್ಮ ಅಷ್ಟೂ ಬಂಗಾರದ ಕರ್ಪರಾತ್ಮಕವಾದ ಸುವರ್ಣವನ್ನು ಸುಟ್ಟು ಬೂದಿ ಮಾಡಿ ಆ ಸುವರ್ಣ ಭಸ್ಮ ತಗೋತಾನಂತೆ. ಇಷ್ಟು ತಗೊಂಡ ಮೇಲೆ ಬ್ರಹ್ಮಾಂಡದ ಹೊರಗಿರ್ತಕ್ಕಂಥ ನೀರು ಇದರಿಂದ ಅದು ಕುದ್ದು ಹೋಗಿರ್ತದಂತೆ. ಹೊರಗೆ ಬಾಷ್ಯೋದಕ ಅಂತ ಒಂದಿರ್ತದೆ, ಶುದ್ಧ ಜಲಾವರಣ, ಆ ನೀರು ಬಿಸಿಯಾಗಿರ್ತದೆ, ಅದನ್ನು ಕಷಾಯ ಅಂತ ಆ ಬಿಸಿ ನೀರು ಮತ್ತೆ ಕುಡಿತಾನಂತೆ. ಸುವರ್ಣ ಭಸ್ಮ ತಿಂದ ಮೇಲೆ ಕಷಾಯದಂತೆ ಆ ಬಾಷ್ಯೋದಕ ಅದನ್ನು ಕೂಡ ಕುಡಿತಾನೆ. ಅದು 100 ಕೋಟಿ ಯೋಜನ ವಿಸ್ತಾರ ಸುವರ್ಣದ ಗೋಡೆ ಆದರೆ ಅದರ 10 ಪಟ್ಟು ಜಾಸ್ತಿ ಆ ನೀರಿನ ಆವರಣ, ಅಷ್ಟೂ ನೀರನ್ನು ಬಿಸಿ ನೀರನ್ನು ಕುಡಿತಾನಂತೆ. ಇಷ್ಟು ನಷ್ಟೇ ಲೋಕೇ ದ್ವಿಪರಾರ್ಧಾವಸಾನೆ ಅನ್ನೋ ಭಾಗವತ ಶ್ಲೋಕಕ್ಕೆ ಇಷ್ಟು ವಿವರಣೆ ಕೊಟ್ಟರು. ಆದರೆ ಅದು ನಷ್ಟೇ ಲೋಕೇ ದ್ವಿಪರಾರ್ಧಾವಸಾನೆ, ದ್ವಿಪರಾರ್ಧ ಅಂದರೆ ಬ್ರಹ್ಮದೇವರ ಪರಕಾಲ 100 ವರ್ಷ ಆಯುಷ್ಯ ಮುಗಿದಾಗ ಈ ರೀತಿ ಲೋಕಗಳು ಬ್ರಹ್ಮಾಂಡ ನಾಶ ಆಯಿತು. ಆಮೇಲೆ ತತ್ವಗಳು ಉಳಿತು, 24 ತತ್ವಗಳಿತ್ತು ಸೂಕ್ಷ್ಮ ರೂಪದಲ್ಲಿ. ಮಹಾಭೂತೇಷು ಆದಿಭೂತಿಂಗತ ಭೂತಂಗತೇಷು, ಒಂದೊಂದೇ ತತ್ವ ಲಯ ಆಗ್ತಾ ಬಂತು. ಮೊದಲು ಪೃಥ್ವಿ ತತ್ವ, ಅದರ ತತ್ವಾಭಿಮಾನಿ ಆ ತತ್ವಗಳ ಜೊತೆಗೆ ತನ್ನ ಉತ್ತಮರಲ್ಲಿ ಲಯ ಹೊಂತಾಳೆ. ಹೀಗೆ ಮಹತ್ತತ್ವದ ತನಕ 24 ತತ್ವಗಳು ತತ್ವಾಭಿಮಾನಿ ದೇವತೆಗಳು ಉತ್ತಮರಲ್ಲಿ ಲಯ ಹೊಂತಾ ಬಂದರು. ಕೊನೆಗೆ ಮಹತ್ತತ್ವ ಉಳಿತು. ಆ ಮಹತ್ತತ್ವವನ್ನು ಕೂಡ ಬ್ರಹ್ಮದೇವರು ಪರಮಾತ್ಮನಿಗೆ ತುತ್ತು ಅಂತ ಭಗವಂತನಲ್ಲಿ ಲಯ ಮಾಡಿಬಿಡ್ತಾರೆ. ಹೀಗೆ 14 ಲೋಕದ ಬ್ರಹ್ಮಾಂಡ ನಾಶವಾಗಿ 24 ತತ್ವಗಳು ತತ್ವಾಭಿಮಾನಿ ದೇವತೆಗಳು ಲಯ ಹೊಂತಾರೆ. ಅವರೆಲ್ಲ ಲಯ ಹೊಂದಿದ ಮೇಲೆ ಆಗ ಪ್ರಳಯ ಪೂರ್ತಿ ಸಂಪೂರ್ಣ ಪ್ರಳಯ ಆಯಿತು. ತತ್ವಗಳು ಹೋದವು, ತತ್ವಾಭಿಮಾನಿಗಳು ಕೂಡ ಲಯ ಹೊಂದಿದರು. ಅಂಗದಲ್ಲಿರೋ ದೇವತೆಗಳನ್ನೆಲ್ಲ ಬ್ರಹ್ಮದೇವರು ಪ್ರತೀಕಾಲಂಬನರು ಅಪ್ರತೀಕಾಲಂಬನರ ವಿರಜಾನದಲ್ಲಿ ಸ್ನಾನ ಮಾಡಿಸಿ ಲಿಂಗದೇಹ ಭಂಗ ಮಾಡಿಸಿ ಪರಮಾತ್ಮನ ಉದರದಲ್ಲಿ ಪ್ರವೇಶ ಮಾಡಿಬಿಡ್ತಾರೆ ಬ್ರಹ್ಮದೇವರು. ಆಗ ಲಕ್ಷ್ಮೀ ಮತ್ತು ನಾರಾಯಣರು ಇಬ್ಬರೇ ಉಳ್ಕೊಂಡ್ರು. ಇಬ್ಬರೇ ಉಳ್ಕೊಂಡು ಇನ್ನು ಮಲಗೋಣ ಅಂತ ಯೋಚನೆ ಮಾಡಿದರು. ಅಷ್ಟೊತ್ತಿಗೆ ರಾತ್ರಿ ಆಯಿತು, ಊಟ ಆಯಿತು, ಸುವರ್ಣ ಭಸ್ಮ ತೊಗೊಂಡಾಯಿತು, ಕಷಾಯ ಕುಡ್ದಾಯಿತು. ಮಲಗುವಾಗ ಎಲ್ಲಿ ಮಲಗಬೇಕು? ಚೆನ್ನಾಗಿ ಒಳ್ಳೆ ಜಾಗ ಬೇಕು. ಶ್ರೀದೇವಿ ನೀರಾದ್ಲಂತೆ. ಶ್ರೀದೇವಿ ಸಮುದ್ರ ಆಗ್ತಾಳೆ, ಪ್ರಳಯ ಸಮುದ್ರ ಅಂದ್ರದು. ಈ ಹೊರಗಿನ ನೀರು ಈ ಒಳಗಿನ ನೀರು ಎಲ್ಲ ಹೋಗಿತ್ತು. ಶ್ರೀದೇವಿನೇ ನೀರಿನ ಆಕಾರ ತಾಳಿದ್ರು. ಭೂದೇವಿ ಎಲೆ ಆದ್ಲಂತೆ, ಆ ನೀರಿನ ಮೇಲೆ ವಿಶಾಲವಾದ ಎಲೆ, ಅದು ಭೂದೇವಿ ಎಲೆ ಆಗ್ತಾಳೆ. ದುರ್ಗಾದೇವಿ ಕತ್ತಲೆ ಆಗಿಬಿಟ್ಲಂತೆ. ಹೀಗೆ ಶ್ರೀ ಭೂ ದುರ್ಗಾ ರೂಪಗಳು ಕ್ರಮವಾಗಿ ಸಮುದ್ರ, ಎಲೆ ಮತ್ತು ಕತ್ತಲೆ. ಅದಕ್ಕೆ ಎಲೆ ಅಂದರೆ ವಾದಿರಾಜರು ಹೇಳ್ತಾರೆ, ಪತ್ರಮಾಸಿ ನಪಾದಪಃ, ವಟ ವೃಕ್ಷ ಇದ್ದಿಲ್ಲ, ಎಲೆ ಮಾತ್ರ ಇತ್ತಂತೆ. ಯಾಕೆ ಮರ ಇರಲಿಕ್ಕೆ ಸಾಧ್ಯ ಇಲ್ಲ, ಮರ ಗಿರ ಎಲ್ಲ ಪಕ್ವ ಆಗಿ ಹೋಗಿಬಿಟ್ಟಿದೆ ಪರಮಾತ್ಮನ ಒಳಗೆ. ಹಾಗಾದ್ರೆ ಎಲೆ ಎಲ್ಲಿಂದ ಬಂತು ಅಂತಂದರೆ ಅದು ಭೂದೇವಿನೇ ಎಲೆ ಆದ. ಆ ಎಲೆ ಮೇಲೆ ಪರಮಾತ್ಮ ಲಕ್ಷ್ಮೀದೇವಿಯ ರೂಪದ ಜೊತೆಗೆ ಅಲ್ಲಿ ಮಲಗ್ತಾನಂತೆ. ಮಲಗಿ ಆವಾಗ ಲಕ್ಷ್ಮಿನೇ ಆಭರಣ, ಲಕ್ಷ್ಮಿನೇ ಹೂವು, ಎಲ್ಲ ಲಕ್ಷ್ಮೀಮಯವಾಗಿತ್ತು. ಎಷ್ಟು ವರ್ಷ ಮಲಗಿದ ಅಂತಂದರೆ, ಅಷ್ಟು ವರ್ಷ ಯಾರೂ ಮಲಗಲಿಕ್ಕಿಲ್ಲ, ಭಾರಿ ದೀರ್ಘನಿದ್ರೆ. 87.5 ವರ್ಷ ಬ್ರಹ್ಮದೇವರ ಮಾನದಿಂದ 87.5 ವರ್ಷ ಮಲಗಿದನಂತೆ ಪರಮಾತ್ಮ ಆ ಎಲೆ ಮೇಲೆ. ಮಲಗೋದು ಅಂದ್ರೆ ಏನು? ಯೋಗ ನಿದ್ರೆ. ಚಾತುರ್ಮಾಸ್ಯದಲ್ಲಿ ಮಲಗಿದ ಹಾಗೆ ಯೋಗ ನಿದ್ರೆ. ಯೋಗ ನಿದ್ರೆ ಅಂದರೆ ಕಣ್ಣು ಮುಚ್ಚಿರ್ತಾನಂತಷ್ಟೇನೆ, ಇಂದ್ರಿಯ ಉಪರತ ಆಗಿರೋದಿಲ್ಲ. ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ರು, ವಿಶ್ವೇಶತೀರ್ಥರು ಗುರುಗಳು, ಪರಮಾತ್ಮ ಮಾಡೋದು ಯೋಗ ನಿದ್ರೆ ಅಂತ. ಅಂದರೆ ಕಣ್ಣು ಮಾತ್ರ ಮುಚ್ಚಿರ್ತಾನಂತೆ, ಇಂದ್ರಿಯಗಳೆಲ್ಲ ಜಾಗರೂಕವಾಗೇ ಇರ್ತದಂತೆ. ಉಳಿದವ್ರು ಮಾಡೋದೆಲ್ಲ ಭೋಗ ನಿದ್ರೆ ಅಂತ. ಅವನದು ಯೋಗ ನಿದ್ರೆ, ಉಳಿದವ್ರದ್ದು ಭೋಗ ನಿದ್ರೆ ಅಂತ. ಅಂದರೆ ಎಚ್ಚರಿಕೆಯಲ್ಲೂ ನಿದ್ರೆ ಮಾಡುವಂಥ ನಿದ್ರೆ ಅದು ಭೋಗ ನಿದ್ರೆ. ಪರಮಾತ್ಮ ನಿದ್ರೆಯಲ್ಲೂ ಎಚ್ಚರಿಕೆಯಲ್ಲಿರ್ತಾನಂತೆ, ಅದು ಯೋಗ ನಿದ್ರೆ ಅಂತ ವಿವರಣೆ ಕೊಡ್ತಾ ಇತ್ತು. ಹಾಗೆ 87.5 ವರ್ಷಗಳ ಕಾಲ ಬ್ರಹ್ಮದೇವರ ಮಾನದಿಂದ 87.5 ವರ್ಷ ಆ ಎಲೆ ಮೇಲೆ ಮಲಗ್ತಾನಂತೆ. ಇದು ಪ್ರಳಯ ಕಾಲ ಅಂದರೆ ಹೀಗೆ ಲಯ ಸಂಧಿಯಲ್ಲಿ ಇಷ್ಟನ್ನು ನಿರೂಪಣೆ ಮಾಡಿದ್ದಾರೆ. 87.5 ವರ್ಷ ಆದ ಕೂಡಲೇ ನಮ್ಮ ದುರ್ಗಮ್ಮನಿಗೆ ಎಚ್ಚರ ಅಂದರು. ದುರ್ಗಮ್ಮನಿಗೆ ಮೊದಲು ಎಚ್ಚರಿಕೆ ಆಗ್ತದಂತೆ, ಯಾವಾಗಲೂ ಹೆಣ್ಣು ಮಕ್ಕಳು ಮೊದಲು ಹೇಳಬೇಕಂತೆ ಗಂಡನಿಗಿಂತ, ಆಮೇಲೆ ಮಲಗಬೇಕಂತೆ. ಇದು ಶಾಸ್ತ್ರ. ಗಂಡ ಮಲಗಿದ ಮೇಲೆ ಹೆಣ್ಣು ಮಕ್ಕಳು ಮಲಗಬೇಕಂತೆ, ಗಂಡನಿಗಿಂತ ಮುಂಚೆ ಹೇಳಬೇಕಂತೆ. ಇದು ಹೆಣ್ಣು ಮಕ್ಕಳಿಗೆ ಧರ್ಮ. ಗಂಡ ಮಲಗೋದಕ್ಕಿಂತ ಮುಂಚೆನೇ ಮಲಗಿಬಿಡೋದು, ಗಂಡ ಎದ್ದ ಮೇಲೆ ಹೇಳೋದು, ಅವರೇ ಎದ್ದು ಎಲ್ಲ ಮಾಡಿರಬೇಕು, ಹಾಗಲ್ಲ ಅಂತ. ಆದ್ದರಿಂದ ಮೊದಲು ನಮ್ಮ ದುರ್ಗಮ್ಮನಿಗೆ ಎಚ್ಚರ ಅಂದರು. ದುರ್ಗಮ್ಮ ಎಚ್ಚರಿಕೆ ಆಗ್ತಾಳಂತೆ, ದುರ್ಗಾದೇವಿ ಎದ್ದೇಳ್ತಾಳಂತೆ. ಹೀಗೆ ಯೋಗ ನಿದ್ರೆಯಲ್ಲಿ ಪರಮಾತ್ಮ 87.5 ವರ್ಷ ಕಳೆದು ಎಚ್ಚೆತ್ತು ಕೂಡಲೇ ಲಕ್ಷ್ಮೀದೇವಿ ಶ್ರುತಿಗೀತೆ, ಭಾಗವತದಲ್ಲಿ ಶ್ರುತಿಗೀತ ಅಂತ ಬರ್ತದೆ, ಆ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ ಪರಮಾತ್ಮನ ಕಾಲು ಒತ್ತುತ್ತಾ, ಬೆಳಗ್ಗೆ ಮಲಗಿದಾಗ ಕಾಲು ಒತ್ತುತ್ತಾ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ ಎಬ್ಬಿಸ್ತಾಳಂತೆ. ಇದಿಷ್ಟು ಪ್ರಳಯ ಕಾಲ. ಎದ್ದು ಕೂಡಲೇ ಪರಮಾತ್ಮನಿಗೆ ಮತ್ತೆ ಸಂಕಲ್ಪ ಮಾಡ್ತಾನಂತೆ, ಮತ್ತೆ ಸಾಮಾನು ತರೋಣ ಅಂತ. ಲಕ್ಷ್ಮೀದೇವಿ ಅಡುಗೆ ಮಾಡಬೇಕು, ಸಾಮಾನು ತರಬೇಕು. ಸಾಮಾನು ತರೋದು ಅಂದರೆ 7 ದ್ವೀಪಗಳಲ್ಲಿ, 7 ಸಾಗರಗಳಲ್ಲಿ ಜಲಚರ ಪ್ರಾಣಿಗಳು, ದೇವತೆಗಳು, ಜೀವರೆಲ್ಲರನ್ನು ಸೃಷ್ಟಿ ಮಾಡೋದು ಸಾಮಾನು ತರೋದು ಅಂತ. ಹೀಗೆ ಪರಮಾತ್ಮನ ಕೆಲಸ ಏನು ಅಂದರೆ ಸಾಮಾನು ತರೋದು, ಬೆಂಕಿ ಹಚ್ಚೋದು, ಬ್ರಹ್ಮಾಂಡ ಭಾಂಡದಲ್ಲಿ ಎಲ್ಲ ಪಾಕ ಮಾಡೋದು, ತಿನ್ನೋದು, ಸುವರ್ಣ ಭಸ್ಮ ತಗೊಳ್ಳೋದು, ಮಲಗೋದು, ಎಚ್ಚರಿಕೆ ಆದ ಕೂಡಲೇ ಮತ್ತೆ ಸಾಮಾನು ತರೋದು. ಬೆಳಗ್ಗೆ ಆದ ಕೂಡಲೇ ಅಂಗಡಿಗೆ ಹೋಗ್ಬೇಕು ಮತ್ತೆ ತರಕಾರಿ ಹಾಲೆಲ್ಲ ತರಲಿಕ್ಕೆ. ಭಗವಂತ ಮಾಡೋದು ಅದನ್ನೇ ಜೀವರು ಮಾಡ್ತಾ ಇದ್ದಾರಂತೆ. ಇಷ್ಟು ಸುಂದರವಾಗಿ ಲಯ ಸಂಧಿಯಲ್ಲಿ ಹೀಗೆ ಕಾವ್ಯಮಯವಾಗಿ ವರ್ಣನೆ ಮಾಡಿದರು. ಅನಂತರ ಬಂದಿರತಕ್ಕಂಥ ಸಂಧಿನೇ ಸೃಷ್ಟಿ ಸಂಧಿ. ಸೃಷ್ಟಿ ಸಂಧಿಯಲ್ಲಿ ಹೇಗೆ ಸೃಷ್ಟಿ ಮಾಡ್ತಾನೆ ಪರಮಾತ್ಮ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಅಂದರೆ ವಾಸುದೇವ ಸಂಕರ್ಷಣ, ವಾಸುದೇವನ ಸ್ತೋತ್ರ ಮುಗಿತು, ಸಂಕರ್ಷಣನ ಸ್ತೋತ್ರ ಮುಗಿತು. ಆಮೇಲೆ ಪ್ರದ್ಯುಮ್ನ, ವಾಸುದೇವ ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ರೂಪ ಅದು ಸೃಷ್ಟಿಕರ್ತ ರೂಪ. ಆದ್ದರಿಂದ ಮುಂದೆ ಸೃಷ್ಟಿ ಸಂಧಿಯನ್ನು ತಗೊಳ್ತಾರೆ. ಸೃಷ್ಟಿ ಮಾಡೋದು ಅಂತಂದರೆ ಭಾಗವತ 3ನೇ ಸ್ಕಂದದಲ್ಲಿ ಹೇಳಿದಂತೆ 3 ಗುಣಗಳೇನಿದೆ, ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳ ವಿಷಮಾವಸ್ಥೆ ಸೃಷ್ಟಿ, ಸಾಮ್ಯಾವಸ್ಥೆ ಪ್ರಳಯ ಅಂತ ಹೇಳಿದ್ದಾರೆ. 3 ಗುಣಗಳ ಸಾಮ್ಯಾವಸ್ಥೆ ಅಂದರೆ ಏನು, ವಿಷಮಾವಸ್ಥೆ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ಈ ಸತ್ವಗುಣದ್ದೇ ಒಂದು ರಾಶಿ ಇರ್ತದಂತೆ. ಗುಣ ಅಂದರೆ ಅದು ಗುಣ ಅಲ್ಲ ಅಂತಾರೆ ವಾದಿರಾಜರು. ಗುಣ ಅಂತಂದರೆ ಅದು ದ್ರವ್ಯ, ಬಿಳಿ ಬಣ್ಣದ ಒಂದು ಸಣ್ಣ ಪರಮಾಣು ರೂಪದ ಪುಡಿ. ಆ ಪರಮಾಣುವಿನ ಆ ರಾಶಿಗಳಿಗೆ, ಆ ದ್ರವ್ಯಕ್ಕೆ ಸತ್ವಗುಣ ಅಂತ ಕರೀತಾರಂತೆ. ಗುಣ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ, ನಿಜವಾಗೂ ಗುಣ ಅಲ್ಲ, ಅದು ದ್ರವ್ಯ ಪರಮಾಣುಗಳು, ದ್ರವ್ಯದ ಪರಮಾಣು, ಬಿಳಿ ಬಣ್ಣದ ಪರಮಾಣುಗಳಿಗೆ ಸತ್ವ ಗುಣ ಅಂತ ಕರೀತಾರೆ. ಕೆಂಪು ಬಣ್ಣದ ಪರಮಾಣುಗಳಿಗೆ ರಜೋಗುಣ ಅಂತ ಕರೀತಾರೆ. ಕಪ್ಪು ಬಣ್ಣದ ಪರಮಾಣುಗಳಿರ್ತದೆ ದ್ರವ್ಯದ ಪರಮಾಣುಗಳು, ಅದಕ್ಕೆ ತಮೋಗುಣ ಅಂತ ಹೆಸರು. ಹೀಗೆ ಬಿಳಿ, ಕೆಂಪು ಮತ್ತು ಕಪ್ಪು ಅಂಥ ಪರಮಾಣುವಿನ ರಾಶಿ. ಅದು ಪ್ರಳಯ ಕಾಲದಲ್ಲಿ ಈ ರಜೋಗುಣದ ರಾಶಿ, ತಮೋಗುಣದ ರಾಶಿ, ಸತ್ವಗುಣದ ರಾಶಿ ಅಂತ ಮೂರು ರಾಶಿ ಇರ್ತದೆ. ಮೂರು ಸಮಾನವಾಗಿರ್ತದೆ. ಸಮಾನ ಅಂತಂದ್ರೆ ಅದರ ಪ್ರಮಾಣದಲ್ಲಿ ಸಮಾನ ಅಲ್ಲ, ಕ್ವಾಂಟಿಟಿಯಲ್ಲಲ್ಲ. ಸೃಷ್ಟಿಕಾಲದಲ್ಲಿ ಸತ್ವರಾಶಿ ಅಂತ ಒಂದು ತೆಗಿತಾನೆ ಪರಮಾತ್ಮ, ರಜೋರಾಶಿ ಅಂತ ಒಂದಿರ್ತದೆ, ತಮೋರಾಶಿ ಅಂತ ಇರ್ತದೆ. ರಜೋರಾಶಿಯಲ್ಲಿ ಸತ್ವಗುಣನೂ ಸೇರಿರ್ತದೆ, ರಜೋಗುಣನೂ ಸೇರಿರ್ತದೆ, ತಮೋಗುಣನೂ ಸೇರಿರ್ತದೆ. ಆದರೂ ಅದಕ್ಕೆ ರಜೋರಾಶಿ ಅಂತ ಹೆಸರು. ಮೂರು ಸೇರಿರ್ತದೆ ರಜೋರಾಶಿಯಲ್ಲಿ. ಆದರೆ ಅದು ಹೇಗೆ ಸೇರಿರ್ತದೆ ಅಂತಂದರೆ ಅದರ ಪ್ರಮಾಣವನ್ನು ಕೊಟ್ಟಿದ್ದಾರೆ. ರಜೋರಾಶಿ ಅಂತೇನು ಸೃಷ್ಟಿಕಾಲದಲ್ಲಿ ಒಂದು ರಾಶಿ ಬರ್ತದೆ, ಈ ಮನೆಗಿನೆ ಕಟ್ಟಬೇಕಾದ್ರೆ ಸಿಮೆಂಟು ಮರಳು ರಾಶಿ ತಂದು ಹಾಕೋದಿಲ್ವೇ? ಹಾಗೆ ಸತ್ವಗುಣದ ರಾಶಿ, ರಜೋಗುಣದ ರಾಶಿ, ತಮೋಗುಣದ ರಾಶಿ ಅಂತ ಮೂರು ದೊಡ್ಡ ರಾಶಿ ಇರ್ತದಂತೆ. 14 ಲೋಕ ಎಲ್ಲದಕ್ಕೂ, ಇಡೀ ಬ್ರಹ್ಮಾಂಡ ಸೃಷ್ಟಿಗೆ ಬೇಕಾದ ರಾಶಿಯನ್ನು ಮಾಡ್ತಾನಂತೆ ಪರಮಾತ್ಮ. ಅದರಲ್ಲಿ ಸತ್ವರಾಶಿ ಅಂತ ಏನಿರ್ತದೆ, ಅದು ಬರೇ ಶುದ್ಧ ಸತ್ವ, ಬಿಳಿ ಬಣ್ಣದ ಅಣುಗಳು ಮಾತ್ರ ಇರ್ತದಂತೆ. ಅದರಲ್ಲಿ ಕೆಂಪು ಬಣ್ಣದ ಪರಮಾಣುಗಳು, ಕಪ್ಪು ಬಣ್ಣದ ಪರಮಾಣು ಮಿಶ್ರ ಆಗಿರೋದಿಲ್ಲ ಸೃಷ್ಟಿಕಾಲದಲ್ಲಿರುವಂಥ ಸತ್ವರಾಶಿಯಲ್ಲಿ. ಅದು ಶುದ್ಧ ಸತ್ವ ಅಂತ ಅದನ್ನು ಕರೀತಾರೆ. ಮೋಕ್ಷದಲ್ಲಿರುವಂಥ ಜೀವರು, ಮುಕ್ತರಾದ ಜೀವರು ಆ ಶುದ್ಧ ಸತ್ವದಿಂದ ದೇಹ ಪಡ್ಕೊಂಡು ಆನಂದ ಅನುಭೋಗ ಮಾಡಲಿಕ್ಕೆ ಇರ್ತದಂಥದ್ದು ಅಷ್ಟೆ. ಅದು ಶುದ್ಧ ಸತ್ವರಾಶಿ. ರಜೋರಾಶಿ ಅಂತ ಈ ಒಂದು ದೊಡ್ಡ ರಾಶಿ ಇರ್ತದೆ, ಅದರಲ್ಲಿ ಒಂದಂಶ ತಮಸ್ಸಿದ್ರೆ ಅದರ 100 ಪಾಲು ರಜಸ್ ಇರ್ತದೆ, ರಜೋಗುಣ ಇರ್ತದಂತೆ. ಒಂದು ಪಾಲ ತಮೋಗುಣ, ಅದರ 100 ಪಟ್ಟು ರಜೋಗುಣ, ರಜೋಗುಣದ 100 ಪಟ್ಟು ಸತ್ವಗುಣ ಇರ್ತದಂತೆ. ಆದರೂ ಅದಕ್ಕೆ ರಜೋರಾಶಿ ಅಂತ ಹೆಸರು. ಯಾವುದು ಜಾಸ್ತಿ ಇದೆ? ಒಂದು ಭಾಗ ತಮಸ್ಸಾದರೆ ಅದರ 100 ಪಟ್ಟು ರಜಸ್ಸು, ರಜಸ್ಸಿನ 100 ಪಟ್ಟು ತಮಸ್ಸು, ಇದು ಸತ್ವ ಇರ್ತದೆ. ಆದರೂ ಅದನ್ನು ರಜೋರಾಶಿ ಅಂತ ಕರೀತಾರೆ. ಯಾಕೆಂದರೆ ತಮಸ್ಸು ಮತ್ತು ರಜೋಗುಣ ಅವೆರಡರಲ್ಲಿ ಲೆಕ್ಕ. ತಮಸ್ಸಿಗಿಂತ ರಜಸ್ಸು ಜಾಸ್ತಿ ಇದ್ದರೆ ಅದು ರಜೋರಾಶಿ, ರಜಸ್ಸಿಗಿಂತ ತಮಸ್ಸು ಜಾಸ್ತಿ ಇದ್ದರೆ ತಮೋರಾಶಿ. ಸತ್ವ ಗುಣ ಮಾತ್ರ ಎರಡೂ ರಾಶಿಯಲ್ಲಿ ಅದೇ ಜಾಸ್ತಿ ಇರ್ತದೆ, ಆದರೆ ಅದು ಪರಿಗಣನೆಗೆ ಬರೋದಿಲ್ಲ. ಹಾಗಾಗಿ ರಜೋರಾಶಿ ಅಂತೇನು ಸೃಷ್ಟಿಕಾಲದಲ್ಲಿ ಇರ್ತದೆ, ಅದರಲ್ಲಿ ಒಂದು ತಮಸ್ಸು, ಅದರ 100 ಪಟ್ಟು ರಜಸ್ಸು, ರಜಸ್ಸಿನ 100 ಪಟ್ಟು ಸತ್ವ. ಆದರೂ ಅದಕ್ಕೆ ಹೆಸರು ರಜೋರಾಶಿ, ಯಾಕೆ ತಮಸ್ಸಿಗಿಂತ ರಜಸ್ಸು ಜಾಸ್ತಿ ಇದೆ. ಇನ್ನು ತಮೋರಾಶಿಯಲ್ಲಿ ಹೇಗೆ ಅಂದರೆ, ಒಂದು ಪಾಲು ರಜಸ್ಸಿದ್ರೆ ಅದರ 10 ಪಾಲು ತಮಸ್ಸು, ತಮಸ್ಸಿನ 10 ಪಾಲು ಸತ್ವಗುಣ. ಆದರೂ ಅದಕ್ಕೆ ತಮೋರಾಶಿ ಅಂತ ಹೆಸರು, ಯಾಕೆ ಸತ್ವ ಲೆಕ್ಕಕ್ಕೆ ಬರೋದಿಲ್ಲ. ರಜಸ್ಸು ಒಂದು, ಅದರ 10 ಪಟ್ಟು ತಮಸ್ಸಿರ್ತದೆ, ರಜಸ್ಸಿಗಿಂತ ತಮಸ್ಸು ಜಾಸ್ತಿ ಇರೋದ್ರಿಂದ ತಮೋರಾಶಿ. ಇನ್ನು ಸತ್ವರಾಶಿಯಲ್ಲಿ ರಜೋಗುಣ ತಮೋಗುಣ ಸೇರೇ ಇರೋದಿಲ್ಲ. ಇದು ಸೃಷ್ಟಿಕಾಲದಲ್ಲಿ ಹೀಗೆ ರಾಶಿ ಇರ್ತದೆ. ಪ್ರಳಯ ಕಾಲದಲ್ಲಿ ಏನಾಗ್ತದೆ ಅಂತಂದರೆ, ಆ ಶುದ್ಧ ಸತ್ವ ಅಂತ ಏನೊಂದು ರಾಶಿ ಇರ್ತದೆ, ಅದರಲ್ಲಿಯೂ ಕೂಡ ರಜೋಗುಣ ಮಿಶ್ರ ಆಗಿಬಿಡ್ತದಂತೆ, ರಜೋಗುಣವನ್ನು ಮಿಶ್ರಣ ಮಾಡಿಬಿಡ್ತಾನೆ. ಅಂತೂ ಮೂರು ರಾಶಿಯಲ್ಲಿಯೂ ಕೂಡ ರಜೋಗುಣ ಮಿಶ್ರ ಆಯಿತು. ಸತ್ವರಾಶಿಯಲ್ಲೂ ರಜೋಗುಣ ಮಿಶ್ರಣ ಆಯಿತು. ರಜೋರಾಶಿಯಲ್ಲಂತೂ ರಜೋಗುಣ ಇದ್ದೇ ಇದೆ. ತಮೋರಾಶಿಯಲ್ಲೂ ರಜೋಗುಣ ಮಿಶ್ರ ಇದ್ದೇ ಇರ್ತದೆ. ಸೃಷ್ಟಿಕಾಲದಲ್ಲಿರುವಂಥ ಶುದ್ಧ ಸತ್ವರಾಶಿಯಲ್ಲಿ ರಜೋಗುಣ ಸೇರಿಸ್ತಾನೆ ಪರಮಾತ್ಮ. ಈ ಮಿಶ್ರಣ ಅಂಶದಲ್ಲಿ ರಜೋಗುಣ ಸೇರಿದೆ ಅನ್ನೋ ಅಂಶದಲ್ಲಿ ಸಾಮ್ಯ ಬಂತು. ಆದ್ದರಿಂದ ಸಾಮ್ಯಾವಸ್ಥೆ ಪ್ರಳಯ ಅಂದರೆ ಇಷ್ಟೇ ಅರ್ಥ. ಮೂರು ಈಕ್ವಲ್ ಆಗಿ ಕ್ವಾಂಟಿಟಿಯಲ್ಲಿ ಇರ್ತದೆ ಅಂತ ಅರ್ಥ ಅಲ್ಲ. ಮೂರು ರಾಶಿಯಲ್ಲಿಯೂ ಕೂಡ ರಜೋಗುಣದ ಮಿಶ್ರಣ ಆಗಿಬಿಡ್ತದೆ. ಆದರೆ ಸೃಷ್ಟಿಗೆ ಬಂದಾಗ ಆ ಸತ್ವರಾಶಿಯಲ್ಲಿದ್ದಂಥ ರಜಸ್ಸನ್ನು ಹೊರಗೆ ತೆಗೆದು ಅದನ್ನು ಶುದ್ಧ ಸತ್ವ ಮಾಡಿಬಿಡ್ತಾನೆ ಪರಮಾತ್ಮ. ಇದು ವಿಷಮಾವಸ್ಥೆ ಅಂದರೆ ಇದು. ಹೀಗೆ ಸಾಮ್ಯಾವಸ್ಥೆ ಪ್ರಳಯ, ವಿಷಮಾವಸ್ಥೆ ಸೃಷ್ಟಿ ಅಂತಂದರೆ ಈ ರಜೋಗುಣ ಮಿಶ್ರಣದಲ್ಲಿ ಸಮಾನವಾಗಿದ್ದರೆ ಪ್ರಳಯ, ರಜೋಗುಣ ಮಿಶ್ರಣ ಸತ್ವರಾಶಿಗೆ ಇಲ್ಲದೆ ಹೋದರೆ ಶುದ್ಧ ಸತ್ವವಾಗಿ ಉಳ್ಕೊಂಡ್ರೆ ಅದು ಸೃಷ್ಟಿ. ಹೀಗೆ ಸೃಷ್ಟಿಕಾಲದಲ್ಲಿ ಹೀಗೆ ಮೂರು ಗುಣಗಳನ್ನು ವ್ಯವಸ್ಥೆ ಮಾಡ್ತಾನೆ. ಶುದ್ಧ ಸತ್ವ, ರಜೋರಾಶಿ, ತಮೋರಾಶಿ ಅಂತ ವ್ಯವಸ್ಥೆ ಮಾಡಿ ಆಮೇಲೆ ಮಹತ್ತತ್ವ ಸೃಷ್ಟಿ ಮಾಡ್ತಾನೆ. ಮಹತ್ತತ್ವ ಮೊದಲೇ ಇರ್ತದೆ ಪ್ರಳಯ ಕಾಲದಲ್ಲಿ. ಎಲ್ಲ 24 ತತ್ವನೂ ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪದಿಂದ ಇರ್ತದೆ ಅಂತಾರೆ ರಾಜು. ಸೂಕ್ಷ್ಮ ರೂಪದಿಂದ ಇದ್ದೇ ಇರ್ತದೆ. ಈ ಸತ್ವರಜಸ್ತಮೋ ಗುಣಗಳಿಂದ ಸೂಕ್ಷ್ಮವಾಗಿದ್ದ ಮಹತ್ತತ್ವಕ್ಕೆ ಉಪಚಯ ಮಾಡ್ತಾನಂತ. ಉಪಚಯ ಮಾಡ್ತಾನೆ ಅಂದರೆ ಮೊದಲೇ ಇದ್ದ ಗೋಡೆ ಅದಕ್ಕೆ ಮೇಲ್ಮೇಲೆ ಪ್ಲಾಸ್ಟರಿಂಗ್ ಮಾಡ್ತಾರೆ ನೋಡಿ, ಹಾಗೆ ಅದನ್ನು ಸ್ವಲ್ಪ ಉಬ್ಬಿಸ್ತಾನಂತೆ. ಸತ್ವರಜಸ್ತಮೋ ಗುಣಗಳ ಅಂಶ ಸೇರಿಸಿ ಅದನ್ನು ಸ್ಥೂಲಾಕಾರ ಮಾಡ್ತಾನೆ. ಆವಾಗ ಮಹತ್ತತ್ವ ಅಂತ ಸೃಷ್ಟಿ ಆಯಿತು. ಆ ಮಹತ್ತತ್ವ ಅಂತ ಒಂದು ವಸ್ತು ತಯಾರಾದ ಮೇಲೆ ಅದರ ಕೆಲವು ಭಾಗವನ್ನು ತಗೊಂಡು ಸೂಕ್ಷ್ಮದಲ್ಲಿರುವ ಅಹಂಕಾರ ತತ್ವಕ್ಕೆ ಸೇರಿಸ್ತಾನಂತೆ. ಮಹತ್ತತ್ವದ ಕೆಲವು ಭಾಗಗಳನ್ನು ಅಹಂಕಾರ ತತ್ವಕ್ಕೆ ಸೇರಿಸ್ತಾನೆ. ಅದು ಸೂಕ್ಷ್ಮ ರೂಪದಲ್ಲಿರ್ತದೆ, ಅದು ಸ್ಥೂಲ ರೂಪ ತಾಳುತ್ತೆ. ಪೂರ್ತಿ ಸೇರಿಸೋದಿಲ್ಲ, ಮಹತ್ತತ್ವದ ಕೆಲವು ಭಾಗವನ್ನು ಬ್ರಹ್ಮದೇವರು, ಸರಸ್ವತಿ, ಭಾರತಿ ಅವರ ಶರೀರಕ್ಕೆ ಬೇಕು. ಬ್ರಹ್ಮದೇವರ ಶರೀರ ಮಹತ್ತತ್ವದ್ದೇ ಶರೀರ, ಅವತ್ತು ಅದೇ ಜಾಸ್ತಿ ಇರ್ತದೆ, ಮಹತ್ತತ್ವಮಯವಾದ ಶರೀರ. ಅದಕ್ಕೆ ಬ್ರಹ್ಮ, ಭಾರತಿ, ಸರಸ್ವತಿಯರ ಶರೀರ ಮತ್ತು ಮೇಲಿನ ಮಹತ್ತತ್ವದ ಆವರಣಕ್ಕೆ ಬೇಕು ಅಂತ ಕೆಲವು ಮಹತ್ತತ್ವ ಇಟ್ಟುಕೊಂಡು ಉಳಿದ ಅಂಶದಿಂದ ಅಹಂಕಾರ ತತ್ವಕ್ಕೆ ಉಪಚಯ. ಆವಾಗ ಸೂಕ್ಷ್ಮ ಅಹಂಕಾರ ತತ್ವ ಸ್ಥೂಲ ಆಯಿತು. ಅದು ಸ್ಥೂಲ ಆದ ಮೇಲೆ ಅಹಂಕಾರ ತತ್ವದಲ್ಲಿ ಮೂರು ಭಾಗ ಮಾಡ್ತಾನೆ. ಆ ಮೂರು ಭಾಗ ಅಹಂಕಾರ ತತ್ವದಲ್ಲಿ ವೈಕಾರಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಅಂತ ಮೂರು ಭಾಗ ಇರ್ತದೆ. ಅದು ಮೂರು ಭಾಗಗಳಿಂದ ಮುಂದಿನ ಸೃಷ್ಟಿಯಾಗಬೇಕು. ದೇವತೆಗಳ ಶರೀರ, ಇಂದ್ರಿಯಗಳು ಇವೆಲ್ಲ ಸೃಷ್ಟಿಯಾಗಲಿಕ್ಕೋಸ್ಕರ ಅಹಂಕಾರ ತತ್ವದಲ್ಲಿ ಮೂರು ಭಾಗ ಮಾಡ್ತಾನೆ. ಮಹತ್ತತ್ವದ ಅಂಶಗಳೇ ಶುಕ್ಲವಾಗಿಪ್ಪುಗಡ, ಅಹಂತತ್ವ ಮೂರು ಬಣ್ಣದಲ್ಲಿ ಹುದು. ಅಹಂಕಾರ ತತ್ವ ಮೂರು ಬಣ್ಣದ್ದಾಗಿರ್ತದಂತೆ, ಮಹತ್ತತ್ವ ಬಿಳಿ ಬಣ್ಣದ್ದೇ ಇರ್ತದೆ. ಅದರಲ್ಲಿ ತಮೋಗುಣ ಇದು ಸೇರಿದರೂ ಸತ್ವಗುಣ ಜಾಸ್ತಿ ಇರೋದರಿಂದ ಬಿಳಿ ಬಣ್ಣದ್ದು ಮಹತ್ತತ್ವ. ಅದು ಬ್ರಹ್ಮ, ವಾಯು, ಶರೀರ ಅವರದ್ದೆಲ್ಲ ಶರೀರಕ್ಕೆ. ಅಹಂತತ್ವ ಮೂರು ಬಣ್ಣದಲ್ಲಿ ಹುದು, ಅದರ ಶುಕ್ಲಾಣುಗಳಿಂದ ಬುದ್ಧಿ ಮನ. ಅಹಂಕಾರ ತತ್ವದಲ್ಲಿ ಸೇರಿದ ಬಿಳಿಯ ಅಣುಗಳೇನಿರ್ತದೆ ಅದರಿಂದ ಬುದ್ಧಿ ತತ್ವ ಮನಸ್ಸು ಅದನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಕೆಂಪು ಬಣ್ಣದ ಅಣುಗಳಿಂದ, ಅಹಂಕಾರ ತತ್ವದಲ್ಲಿರುವ ಕೆಂಪು ಬಣ್ಣದ ಅಣುಗಳಿಂದ ದಶೇಂದ್ರಿಯಗಳನ್ನು ಸೃಷ್ಟಿ ಮಾಡ್ತಾನೆ. ಅಹಂಕಾರ ತತ್ವದಲ್ಲಿರುವಂಥ ಕಪ್ಪು ಬಣ್ಣದ ಅಣುಗಳಿಂದ ಪಂಚಭೂತಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಅಹಂಕಾರ ತತ್ವ ಮೂರು ಭಾಗ, ಅದಕ್ಕೆ ವೈಕಾರಿಕ, ರಾಜಸ ತಾಮಸ ಅಂತಂದರೆ ಇಷ್ಟೇ ಅರ್ಥ. ವೈಕಾರಿಕ ಅಹಂಕಾರ ತತ್ವ ಅಂತಂದರೆ ಬಿಳಿ ಅಣುಗಳಿಂದ ಇಂದ್ರ ಬುದ್ಧಿ ಇದು ಸೃಷ್ಟಿಯಾಯಿತು. ಕೆಂಪು ಅಣುಗಳಿಂದ ಅಂದರೆ ಅದು ರಾಜಸ ಅಹಂಕಾರದಿಂದ ಇಂದ್ರಿಯಗಳ ಸೃಷ್ಟಿ ಆಗ್ತದೆ. ಕಪ್ಪು ಬಣ್ಣದ ಪರಮಾಣುಗಳಿಂದ ಪಂಚಭೂತಗಳನ್ನು ಸೃಷ್ಟಿ ಮಾಡ್ತಾನಂತೆ ಪರಮಾತ್ಮ. ಹೀಗೆ 24 ತತ್ವಗಳನ್ನು ಸೃಷ್ಟಿ ಮಾಡಿದ ಕ್ರಮ ಈ ರೀತಿ. ಏನಿದು 24 ತತ್ವಗಳ ಶಕ್ತಿ ಏನು? ಅದರಿಂದಲೇ ಎಲ್ಲ ಬ್ರಹ್ಮಾಂಡ ಸೃಷ್ಟಿಯಾಯಿತು, ನಮ್ಮ ಪಿಂಡಾಂಡವೂ ಸೃಷ್ಟಿಯಾಯಿತು. ಇದರ ಪರಿಣಾಮ ಏನು, ಆ ತತ್ವಗಳ ಸ್ವಭಾವ ಏನು ಅಂತಂದರೆ ಅದನ್ನು ವಿವರಿಸ್ತಾರೆ. ಆ ತತ್ವಗಳು ಒಂದೊಂದು ತತ್ವಕ್ಕೂ ಒಂದೊಂದು ಕೆಲಸ. ಮಹತ್ತತ್ವ ಅಂತೇನಿದೆ, ಮಹತ್ತೆಂಬ ತತ್ವ ಮಹಿಮೆ ಏನೆಯುವುದು, ಮಹತ್ತತ್ವ ಅದರಲ್ಲಿ ಶುಕ್ಲಾಣುಗಳೇ ಜಾಸ್ತಿ, ಬಿಳಿ ಬಣ್ಣದ ಪರಮಾಣುಗಳು ಜಾಸ್ತಿ, ಸತ್ವಾಂಶ ಜಾಸ್ತಿ, ಅದರಿಂದಲೇ ಬ್ರಹ್ಮದೇವರ ಶರೀರ, ಭಾರತಿ, ಸರಸ್ವತಿಯರ ಶರೀರ ಸೃಷ್ಟಿಯಾಗೋದು. ಆದ್ದರಿಂದಲೇ ಅವರಿಗೆ ಮಹಾಮಹಿಮೆ, ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಯರಿಗೆ ಅಪಾರ ಮಹಿಮೆ ಬರಲಿಕ್ಕೆ ಕಾರಣ ಮಹತ್ತತ್ವದ್ದೇ ಪ್ರಚುರ. ಅವರ ದೇಹ ಮಹತ್ತತ್ವದ್ದೇ ದೇಹ, ಬೇರೆ ಈ ಪಂಚಭೂತಗಳು ಇವೆಲ್ಲ ಹೆಚ್ಚಿಗೆ ಸೇರೋದಿಲ್ಲ, ಮಹತ್ತತ್ವವೇ ಅವರ ಶರೀರ. ಮಹತ್ತತ್ವಂ ತತೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಸ್ತನುಂ. ಮಹತ್ತತ್ವವನ್ನೇ ಚತುರ್ಮುಖ ಬ್ರಹ್ಮದೇವರ ಶರೀರ ಅಂತ ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಅದು ಅವರಿಗೆ ಶರೀರ ಆಗಲಿ ಅಂತ. ಆದ್ದರಿಂದಲೇ ಅವರಿಗೆ ಮಹಿಮೆ ಬಂದಿದೆ. ಮಹತ್ತೆಂಬ ತತ್ವ ಮಹಿಮೆ ಏನೆಯುವುದು, ಅಹಂತತ್ವದಿಂದ ಅಹಂಕಾರ ಬರುವುದು ಬಹುದು. ಅಹಂಕಾರ ತತ್ವದಿಂದ ಅಹಂಕಾರ ಬರ್ತದಂತೆ ಮನುಷ್ಯನಿಗೆ, ಅದು ರುದ್ರದೇವರ ಶರೀರ. ಅಹಂಕಾರ ತತ್ವ ರುದ್ರದೇವರ ಶರೀರ ಆಯಿತು. ಬುದ್ಧಿ ತತ್ವ ಅಂದ್ರೇನು, ಬುದ್ಧಿಯು ನಿಶ್ಚಯಿಸಿಕೊಡುವುದು. ಬುದ್ಧಿ ತತ್ವ ಅಂದರೆ ನಿಶ್ಚಯಾತ್ಮಕವಾಗಿ ಮನುಷ್ಯನಿಗೆ ಜ್ಞಾನ ಬರ್ತದಲ್ಲ, ಇದಮಿತ್ಥಂ ಅಂತ, ಅದು ಬುದ್ಧಿ ತತ್ವದ ಕೆಲಸ. ಅದು ಬಹಳ ಅಲ್ಪ ಪ್ರಮಾಣದಲ್ಲಿದ್ದರೆ ಸದಾ ಗೊಂದಲಮಯವಾಗಿರ್ತದೆ ಮನಸ್ಸು, ಸಂದೇಹ, ಅದು ಮಾಡಲು ಅಲ್ಲಿ ಹೋಗಲೋ ಇಲ್ಲಿ ಹೋಗಲೋ ಏನು ಮಾಡಲಿ ಅಂತ ಬಹಳ ಚಿಂತೆ ಮಾಡ್ತಿರ್ತಾನಲ್ಲ ಅದು ಮನಸ್ಸು. ನಿಶ್ಚಯ ಮಾಡಿಕೊಡೋದು ಬುದ್ಧಿ. ನಾನಾ ಹಂಬಲಿಕೆಯ ಮನವು, ನಾನಾ ಹಂಬಲಿಕೆ ಬರ್ತದೆ, ಅದು ಮನಸ್ಸಿನ ತತ್ವದ ಕೆಲಸ. ಅಂಗಡಿಗೆ ಹೋಗಿರ್ತಾರೆ, ಏನೋ ಸಾಮಾನು ಬೇಕು, ವಸ್ತ್ರ ಬೇಕು ಅಂತ ಹೋಗಿರ್ತಾರೆ. ಆ ಅಂಗಡಿಯವನು ಒಂದ್ರ ಮೇಲೊಂದು ತೆಗೆದು ಹಾಕ್ತಾನೇ ಇರ್ತಾನೆ, ಬಟ್ಟೆ ತೆಗಿತಾನೆ ಹಾಕ್ತಾನೆ ತೆಗಿತಾನೆ, ಕಣ್ಣು ಹಾಕಿದ್ದೆಲ್ಲ ಬೇಕು ಅಂತ ಅನಿಸ್ತದೆ. ಇದು ಮನಸ್ಸಿನ ಕೆಲಸ, ಎಷ್ಟು ಹಾಕ್ತಾನೆ ಅಷ್ಟು ಬೇಕು ಅಂತ ಅನಿಸ್ತದೆ. ಆದರೆ ನಮ್ಮ ಜೋಬ್ನಲ್ಲಿ ಎಷ್ಟು ಹಣ ಇದೆ, ನಮ್ಮ ಯೋಗ್ಯತೆ ಎಷ್ಟು ಅಂತ ತೀರ್ಮಾನ ಮಾಡಿ ಇದ್ಯಾವುದು ಬೇಡಪ್ಪ ಇದೊಂದು ಕೊಡು ಅಂತ ಕೇಳ್ತೇವಲ್ಲ, ಅದು ಬುದ್ಧಿ ತತ್ವದ ಕೆಲಸ. ನೋಡಿದ್ದೆಲ್ಲ ಬೇಕು ಅಂತ ಅನಿಸೋದು ಮನಸ್ಸಿಗೆ, ನಮ್ಮ ಯೋಗ್ಯತೆ ಎಷ್ಟು, ಇತಿಮಿತಿ ಎಷ್ಟು ಅಂತ ತಿಳ್ಕೊಂಡು ಒಂದನ್ನು ಸೆಲೆಕ್ಟ್ ಮಾಡೋದು ಅದು ಬುದ್ಧಿ. ಕಂಡದ್ದೆಲ್ಲ ಬೇಕು ಅಂತ ಅನಿಸಿದ್ರೆ ಅದು ಮನಸ್ಸಿನ ಕೆಲಸ. ನಾನಾ ಹಂಬಲಿಕೆಯ ಮನವು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅದಕ್ಕೂ ತತ್ವ ಅಂತಲೇ ಹೆಸರು. 24 ತತ್ವದಲ್ಲಿ ಅದು ಸೇರ್ತದೆ. 5 ತನ್ಮಾತ್ರ ತತ್ವಗಳು, 5 ಭೂತಂಗಳು, ಹೀಗೆ 24 ಆದಿಕಾಲದ ತತ್ವಗಳು, 24 ತತ್ವ. ಅದೇ ಸ್ಥೂಲ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ಸೇರಿದೆ, ಸೂಕ್ಷ್ಮ ರೂಪದಲ್ಲಿ ನಮ್ಮ ದೇಹದಲ್ಲಿ ಸೇರಿದೆ. ಈ 24 ತತ್ವಗಳಿಂದಲೇ ಪಿಂಡಾಂಡ ರಚನೆ ಆಗಿರೋದು. ಅದರಿಂದ ಏನಾಗ್ತದೆ ನಮಗೆ ಅಂತಂದ್ರೆ, 10 ಕರಣಗಳು ನಿತ್ಯದಿ ವಿಷಯಗಳ ಅತ್ತೆಯ ತೋರಿ ಈ ಮನವ ಅತ್ತಲೆಳೆಯಲು ಉಂಡುಂಡು ಅಹಂಕರಿಸೆ ಮರ್ತೆಗೆಬಹುದೆ ಮಹತ್ವ. ಮನುಷ್ಯ ಹಾಳಾಗೋದು ಹೇಗೆ ಅಂದ್ರೆ, ಈ 10 ಇಂದ್ರಿಯಗಳಿದೆ ನೋಡಿ, ಅದರಿಂದ ವಿಷಯ ಪದಾರ್ಥಗಳನ್ನು ಅನುಭವ ಮಾಡಿ ಮಾಡಿ ಅಹಂಕಾರಕ್ಕೆ ಒಳಗಾಗ್ತಾನೆ. ಆವಾಗ ಅವನಿಗೆ ಮಹತ್ವ ಬರೋದಿಲ್ಲ. ನಿತ್ಯ ನೈಮಿತ್ತಿಕ ಸತ್ಕರ್ಮಗಳ ಮರೆದು ಉತ್ತಮರುಳು ಮತ್ಸರಿಸುವ ವಿತ್ತ ಸಂಪತ್ತಿಗೆ ಉನ್ಮತ್ತನಾಗಿ ಭವದಲ್ಲಿ ಸುತ್ತಿ ಸುತ್ತಿ ಅರ್ತಿಯನುಂಬ. ಅರ್ತಿಯನುಂಬ, ನಿತ್ಯ ಕರ್ಮ ನೈಮಿತ್ತಿಕ ಸತ್ಕರ್ಮಗಳನ್ನೆಲ್ಲ ಮರೆತು ಉತ್ತಮರಲ್ಲಿ ಮಾತ್ಸರ್ಯದಿಂದ ವರ್ತಿಸಿ ಬರೇ ಸಂಪತ್ತಿಗಾಗಿ ಸಂಸಾರದಲ್ಲಿ ಸುತ್ತಿ ಸುತ್ತಿ ದುಃಖ ಅನುಭವಿಸ್ತಾನೆ. ಅಂಗನೇಯರಾಸೆಗೆ ಚರಣಗಳು ನಡೆಸುವವು. ಆ ಮನುಷ್ಯನನ್ನ ಅಂಗನೇಯರ ಸ್ತ್ರೀಯರಾಸೆಗೆ ಚರಣಗಳು ಆ ಕಡೆ ಕರ್ಕೊಂಡು ಹೋಗ್ತಾವೆ. ಕಂಗಳು ಅವರಂಗಗಳ ತೋರುವವು, ಬಂಗಾರ ಕೊಡಿಸಿ ಅವರ ಎಂಜಲು ಉಣಿಸುವವು ಕಣ್ಣುಗಳು. ಕರ್ಣಗಳು ನುಡಿಗೆ ಮರಳಹುವು, ಅವರ ನುಡಿಗೆ ಮರಳಾಗ್ತಾವೆ ಕಿವಿಗಳು. ಕೈಗಳು ಬಂಗಾರ ಕೊಡಿಸ್ತಾವೆ. ಅಂಗನೇಯರಾಸೆಗೆ ಚರಣಗಳು ಹೋಗ್ತಾವೆ. ದುಷ್ಟ ಅನ್ನ ಉಂಡುಂಡು ಪೊಟ್ಟೆ ಪರಿಯಿಸುವವು, ಭ್ರಷ್ಟರ ಕೂಡಿ ಆಡಿಸುವವು, ಕೊಟ್ಟರೆ ಪೊಗಳಿಸುವವು, ಕೊಡದಿದ್ದರೆ ಬಯಸುವವು, ಕಷ್ಟಗತಿಗೆ ಕಡೆಗೆ ಅಳಿಸುವವು. ಇದು ಇಂದ್ರಿಯಗಳು ಮಾಡಿಸೋ ಕೆಲಸ. ಹೀಗೆ ಈ ತತ್ವಗಳಿಗೆ ಒಡೆಯರಾದ ದೇವತೆಗಳ ವ್ರತಗಳನ್ನು ಇವು ಕೆಡಿಸವು. ಈ ತತ್ವಾಭಿಮಾನಿ ದೇವತೆಗಳೇನಿರ್ತಾರೆ ಅವರಿಗೆ ಈ ತತ್ವಗಳು ಅವರನ್ನು ಕೆಡಿಸೋದಿಲ್ಲ. ಭೂತಳದೊಳು ಅರಸಿನ ಮನೆ ಸಂಕೋಲೆ ಆತನ ಕಾಲು ಕಟ್ಟುವುದೇ. ಒಬ್ಬ ರಾಜನ ಕೈಯಲ್ಲಿರುವ ಸಂಕೋಲೆ ಕರ್ಡನ್ನು ಬಂಧಿಸ್ತದೆ ಹೊರತು ಅವನನ್ನು ಬಂಧಿಸೋದಿಲ್ಲ. ಅವನೊಂದು ವೇಳೆ ಕರ್ಡಾದರೂ ಬಂಧಿಸೋದಿಲ್ಲ. ಅಂದಮೇಲೆ ತತ್ವಾಭಿಮಾನಿ ದೇವತೆಗಳು ಅವರನ್ನು ಈ ತತ್ವಗಳು ಬಂಧಿಸೋದಿಲ್ಲ.